ஓம் நாராயணம் குணைசர்வைர்வீரணம் தோஷவர்ஜிதம் ஜ்ஞேயம் கணேயம் குருஷாபி நத்வா சுத்ரார்த்த உச்சதே சமஸ்தகுணசம்பூர்ணம் சர்வதோஷ விவர்ஜிதம் லக்ஷ்மீ நாராயணம் வந்தே பக்தாபீஷ்டபலப்ரதம் யத்து முக்தானாமபி உபாசனபாவாத் போக விசேஷபாவாச்ச ஆனந்தாதி விருத்திராசௌ சம்சாரிவத் சாதாம் இத்யதஃ ப்ராப்தம் ஸ்திதிமாஹ இத்யாதி சூத்ரத்வயம் ததர்த்தமாக விருத்திராச விவர்ஜிதாக இதி முக்தரிகோஸ்கோ முக்தரச உபாசனை மாட்டாரே அந்த ஹேளிதீரி ಅವರಿಗೂ ಭೋಗ ವಿಶೇಷ ಇದೆ ಅಂತಲೂ ಹೇಳಿದ್ದೀರಿ. ಆದ್ದರಿಂದ ಅವರಿಗೆ ಅದರಿಂದಾಗಿ ಆನಂದಾದಿಗಳಲ್ಲಿ ವೃದ್ಧಿ ಅಥವಾ ಹ್ರಾಸ ಆಗಬಹುದಲ್ಲ, ಸಂಸಾರಿ ಜೀವರಿಗೆ ಹೇಗೋ ಹಾಗೆ ಅಂತ ಕೇಳಿದರೆ ಅದು ಉತ್ತರ ಕೊಟ್ಟರು, ಹಾಗಿಲ್ಲ, ವೃದ್ಧಿ ಹ್ರಾಸ ವಿವರ್ಜಿತಾಹ. ಅಲ್ಲಿ ಮಾಡ್ತಕ್ಕಂತಹ ಸಾಧನೆಯಿಂದ ವೃದ್ಧಿ ಆಗೋದಿಲ್ಲ, ಅಲ್ಲಿ ಮಾಡ್ತಕ್ಕಂತಹ ದೋಷಗಳಿಂದ ದೋಷ ಇಲ್ಲ, ಅಲ್ಲಿ ದೋಷದ ಪ್ರಸಕ್ತಿ ಇಲ್ಲವೇ ಇಲ್ಲ. ಯಾತಕ್ಕೆ? ಮುಕ್ತಿಯಾದ್ರಿಂದ. ಆದರೆ ಉಪಾಸನೆ ಇದ್ದೇ ಇದೆ. ಆದರೆ ಉಪಾಸನೆಗೆ ಅಲ್ಲಿ ಮಾಡ್ತಕ್ಕಂಥ ಉಪಾಸನೆಗೇನಿಲ್ಲ, ವೃದ್ಧಿ ಇಲ್ಲ, ಅಲ್ಲಿ ಆನಂದ ವೃದ್ಧಿ ಇಲ್ಲ. ಇವತ್ತು ಕೆಲಸಕ್ಕೆ ಸೇರಿದ ಮೇಲೆ ಕೋರ್ಸ್ ನೋಡಿಕೊಂಡು ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಇಂಕ್ರಿಮೆಂಟ್ ಇರುತ್ತೆ ಹೊರತು ಏನಿರೋದಿಲ್ಲ, ಕ್ವಾಲಿಫಿಕೇಷನ್ ಯಾಡಾಗೋದಿಲ್ಲ. ಯಾಕೆ? ಏನದು ಕ್ವಾಲಿಫಿಕೇಷನ್ಗೋಸ್ಕರ ಓದೋದಲ್ಲ, ಅದು ಕೆಲಸ ಮಾಡ್ತಿರೋದು, ಕೆಲಸ ಅದು ಓದಲ್ಲ. ಅದೇ ರೀತಿಯಲ್ಲಿ ಇದು ಫಲ, ಅದರಿಂದಾಗಿನೇ ಏನಲ್ಲ, ಸಾಧನ ಅಲ್ಲ, ಇದು ಸಾಧನ. ಕ್ವಾಲಿಫಿಕೇಷನ್ ಒಂದು ಇದರ ಕೆಲಸ ಮಾಡಿದ ಅವ್ರು ಪಿ ಎಚ್ ಡಿ ಅಂತ ಕರೆಯೋದಿಲ್ಲ, ಅವನು ಮಾಡಬೇಕೆ ಹೊರತು ಅದನ್ನು ಬರೋದಿಲ್ಲ. ಸಂಬಳ ಹೆಚ್ಚಾಗೋದು ಅದು ಬೇರೆ. ಆದರೆ ಮೋಕ್ಷದಲ್ಲಿ ವೃದ್ಧಿ ಆಗೋದು ಯಾವುದರಿಂದ? ಅದು ಇಲ್ಲಿ ಮಾಡಿದ ಸಂಸಾರ ಅಪರೋಕ್ಷ ಜ್ಞಾನ ಬಂದ ಮೇಲೆ ಏನು ವಿಶೇಷ ಸಾಧನೆ ಮಾಡಿರ್ತಾನೆ ಅದರ ಫಲವಾಗಿ ವೃದ್ಧಿ, ಅಲ್ಲಿ ಆಗ್ತಕ್ಕಂಥ ದೋಷಗಳಿಂದ ಇದು. ಇಲ್ಲಿ ದೋಷದ ಹೆಸರೇ ಇಲ್ಲ, ಆದ್ದರಿಂದ ಹ್ರಾಸ ರೂಲ್ಡ್ ಔಟ್. ಇಲ್ಲಿ ಮಾಡ್ತಕ್ಕಂಥ ಉಪಾಸನೆಯ ಲೋಪಾದಿಗಳಿಂದ ಹ್ರಾಸ ಆಗುತ್ತೋ ಅಂದರೆ ಉಪಾಸನೆಯ ಲೋಪನೂ ಇಲ್ಲ, ಅದು ದೋಷ, ಆದ್ದರಿಂದ ದೋಷ ಇಲ್ಲ, ಆದ್ದರಿಂದ ರೂಲ್ಡ್ ಔಟ್. ಇದು ವೃದ್ಧಿ ಆಗುತ್ತೆ ಅಂತ ಕೇಳಿದರೆ ಇಲ್ಲ, ಯಾಕೆ? ಫಲರೂಪವಾದ್ದರಿಂದ ವೃದ್ಧಿನೂ ಆಗೋದಿಲ್ಲ ಅಂತ ಹೇಳಿದರು. ಇದೀ ಮುಕ್ತವು ಉಪಾಸನಸ್ಯ ಫಲರೂಪತ್ವೇನ, ಉಪಾಸನ ಎಂಬುದು ಫಲರೂಪವಾದ ಉಪಾಸನೆ ಆದ್ದರಿಂದ ಬೇರೆಯಲ್ಲ. ಸಾಧನದ ರೂಪತ್ವ ಅಭಾವಾತ್ ಭೋಗಸ್ಯ ಚ ಕ್ರೀಡಾ ರೂಪತ್ವಾದಿತಿ ಭಾವ. ಇದು ಸಾಧನ ಅಲ್ಲ, ಸಿದ್ಧಿ. ಭೋಗ ಕೂಡ ಅದು ಕ್ರೀಡಾರೂಪವಾದ್ದರಿಂದಾಗಿನೇ. ಈ ಸಂಸಾರಿಗಳ ಭೋಗದಂಥ ಭೋಗ ಅದಲ್ಲ, ಆದ್ದರಿಂದ ಎರಡೂ ಕೂಡ ಪ್ರಶ್ನೆ ಇಲ್ಲ. ವೃದ್ಧಿ ಹ್ರಾಸ ವಿವರ್ಜಿತಾಹ ಯತ್ತು ಸಾಯುಜ್ಯ ಫಗ್ಭ್ಯ ಉತ್ತಮೇಭ್ಯೋ ಅನ್ಯೇಷಾಂ ನರೋಚ್ಯಾದೀನಾಂ ಸಿಚ್ಛರೀರೇಣ ಸುಪ್ತೌ ಭೋಗಾದೃಷ್ಟೇ ಮುಕ್ತಾವಪಿ ತಸ್ಯ ಭೋಗಾಯತನತ್ವ ಅಯೋಗೇನ ಭೋಗಾಯ ಬಾಹ್ಯದೇಹ ಅಭ್ಯುಪಗತೌ ದುಃಖಾಧಿಕಂ ಆಶಂಕ್ಯ ಸಮಾಧಾನಾರ್ಥಂ ಅಭಾವಂ ಬಾದರಿಹಿ ಇತ್ಯಾದಿ ಸೂತ್ರ ಸಪ್ತಕಂ ತದರ್ಥಂ ವಾಗ್ವಕ್ತವ್ಯಮಿ ಸಹ ಇಹ ವೃದ್ಧಿ ಹ್ರಾಸವರ್ಧಿ ತತ್ವೋಕ್ತಿ ಪ್ರಸಂಗಾತ್ ವಾ ಪೂರ್ವೋತ್ತರ ಹೇತಕತ್ವ ದ್ಯೋತನಾಯ ವಾ ಅತ್ರಾಹ ದುಃಖಾದಿರಹಿತಾಹ. ಸುಖದ ಬಗ್ಗೆ ಹೇಳಿ ಆಯಿತು, ಇನ್ನು ದುಃಖಾದಿಗಳು ಉಂಟು ಅಂತ ಪ್ರಶ್ನೆ. ಈಗ ಯಾತಕ್ಕೆ ಪ್ರಶ್ನೆ ಹಾಕ್ಕೊಂಡ್ರಿ ಅಂದರೆ, ಎತ್ತು ಸಾಯುಜ್ಯ ಭಗ್ಭ್ಯಃ ಉತ್ತಮೇಭ್ಯೋ ಅನ್ಯೇಷಾಂ ನರೋಚ್ಯಾದ್ಯಾನಾಂ ಚಿಚ್ಛರೀರೇಣ ಸುಪ್ತೌ ಭೋಗ ಅದೃಷ್ಟೇ. ಸಾಯುಜ್ಯ ಭಗ್ಭ್ಯಃ ಉತ್ತಮೇಭ್ಯೋ ಅನ್ಯೇಷಾಂ ನರೋಚ್ಯಾದ್ಯಾನಾಂ ಚಿಚ್ಛರೀರೇಣ ಸುಪ್ತೌ ಭೋಗಾದೃಷ್ಟೇ. ಒಂದು ಪ್ರಶ್ನೆ, ಮುಕ್ತಿ ನಿದ್ರೆಯ ನಿದ್ರಾವಸ್ಥೆ ಇದೆ, ಸುಪ್ತಿ, ಅಲ್ಲೇನಿಲ್ಲ, ಆನಂದ ಇದೆ, ಆದರೆ ಏನಿಲ್ಲ, ಹೊರಗಿನ ವಸ್ತುಗಳ ಭೋಗ ಇಲ್ಲ, ಹೊರಗಿನ ವಸ್ತುಗಳ ಭೋಗ ಡೀಲಿಂಕ್ ಆಗೋಗ್ಬಿಟ್ಟಿದೆ. ಅದೇ ರೀತಿಯೇ ಮುಕ್ತವೋಪಿ, ಮುಕ್ತಿಯಲ್ಲೂ ಕೂಡ ತಸ್ಯ ಭೋಗಾಯತನತ್ವ ಅಯೋಗೇನ, ಅಲ್ಲೂ ಕೂಡ ಭೋಗಾಯತನವಾದಂತಹ ಈ ದೇಹ ಇಲ್ಲಾದ್ದರಿಂದ ಭೋಗಾಯ ಬಾಹ್ಯ ದೇಹ ಅಭ್ಯುಪಗತವು ದುಃಖಾದಿ ಮಾಶಂಕ್ಯ. ಇನ್ನು ಭೋಗಕ್ಕೇನು ಬೇಕು? ಬಾಹ್ಯ ದೇಹ ಬೇಕು. ಬಾಹ್ಯ ದೇಹ ಇದೆ ಅಂದರೆ ಶುರುವಾಯಿತು ಮತ್ತೆ. ಇಲ್ಲಿ ಬಾಹ್ಯ ದೇಹದಿಂದ ಏನಾಯ್ತು ನಮಗೆ? ಅನಿತ್ಯತ್ವ, ದುಃಖ ಎಲ್ಲ ಶುರುವಾಯಿತು. ಅಲ್ಲೂ ಬಾಹ್ಯ ದೇಹ ಇದ್ದರೆ ಅವರಿಗೆ ಅನಿತ್ಯತ್ವ, ಅದು ದೋಷ ಬಂತು. ಇಲ್ಲ ಅಂದರೆ ಸ್ಪೆಷಲ್ ಭೋಗ ಮಿಸ್ ಆಯಿತು, ಏನು ಮಾಡ್ತೀರಿ ಅಂತ ಕೇಳಿದೆ. ಅದಕ್ಕೆ ಹೇಳ್ತಾರೆ ಅಭಾವಂ ಬಾದರಿಹಿ, ಅದಕ್ಕೆ ಹೇಳ್ತಾರೆ ಬಾಹ್ಯ ದೇಹ ಒಪ್ಲಕ್ಕೆ ಹೋಗೋದಿಲ್ಲ, ಇಲ್ಲೇ ಇಲ್ಲ. ವೆರಿ ಇಂಪಾರ್ಟೆಂಟ್, ಬಾಹ್ಯ ದೇಹ ಏನಿಲ್ಲ ಮುಕ್ತರಿಗೆ. ಬಾಹ್ಯ ದೇಹ ಅಂದ್ರೇನು? ಸ್ವರೂಪ ದೇಹದ ಹೊರತಾದ ಬೇರೊಂದು ದೇಹಕ್ಕೇನಂತಾರೆ ಬಾಹ್ಯ ದೇಹ, ಅದಿಲ್ಲ. ಇತ್ಯಾದಿ ಸೂತ್ರ ಸಪ್ತಕ, ಐದು ಸೂತ್ರದಲ್ಲಿ ಏಳು ಸೂತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ತದರ್ಥಂ ಪ್ರಾಕ್ ವಕ್ತವ್ಯಮಪಿ, ಹಿಂದೆ ಹೇಳ್ಬೋದಾಗಿದ್ದ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಹ ವೃದ್ಧಿಹ್ರಾಸ ವರ್ಧಿತತ್ವೋಕ್ತಿ ಪ್ರಸಂಗಾದ್ವಾ. ವೃದ್ಧಿಹ್ರಾಸ ಪ್ರಸಂಗ ಬಂದಿದ್ದರಿಂದ ಅದನ್ನು ಇಲ್ಲೇ ಹೇಳಿದರು ಅಂತ, ಮೊದಲೇ ಹೇಳ್ಬೋದಾಗಿತ್ತು. ಇಲ್ಲಾತಕ್ಕೆ ಹೇಳಿದರು, ವೃದ್ಧಿಹ್ರಾಸ ಇಲ್ಲ ಅಂತ ಹೇಳಿದ್ರಿಂದ, ಭೋಗದ ಪ್ರಸಕ್ತಿ ಬಂದಿದ್ದರಿಂದ, ಯಾವ ಪ್ರಸಂಗನ ಎಲ್ಲಿ ಹೇಳಿದರೆ ಯಾವ ವಿಷಯಕ್ಕೆ ಹೆಚ್ಚು ಮಹತ್ವ ಬರುತ್ತೋ ಅಲ್ಲಿ ಹೇಳಬೇಕಾದ ಕರ್ತವ್ಯ, ಅದಕ್ಕೆ ಇಲ್ಲಿ ಹೇಳಿದರು. ಪ್ರಾಕೃತ ದೇಹ ಇಲ್ಲ, ಅದೇ ಹೇಳ್ತಿರೋದು. ಹಾಂ, ಅಪ್ರಾಕೃತ ದೇಹ ಆದ್ದರಿಂದ ಹಾಗೆಯೇ ಬಾಹ್ಯ ದೇಹ ಇಲ್ಲ. ಬಾಹ್ಯ ದೇಹ ಅಂದರೆ ಯಾವುದದು? ಸ್ವರೂಪ ದೇಹದಿಂದ ಬೇರೆದಾದ ದೇಹ ಬಾಹ್ಯ ದೇಹ. ಪೂರ್ವೋತ್ತರ ಹೇತುಕತ್ವ ದ್ಯೋತನಾಯ ವಾ ಅತ್ರಾಹ ದುಃಖಾದಿರಹಿತಾಹ ಇತಿ. ಪೂರ್ವೋತ್ತರ ಹೇತುಕತ್ವ ದ್ಯೋತನಾಯ ವಾ, ಒಂದು ಕಾರಣ ಅದು. ಇನ್ನೊಂದು ಕಾರಣ, ವೃದ್ಧಿಹ್ರಾಸವರ್ತಿ ತತ್ವೋಕ್ತಿ ಪ್ರಸಂಗ ಒಂದೇದು. ಪೂರ್ವೋತ್ತರ ಹೇತುಕತ್ವ ದ್ಯೋತನಾಯ, ಹಿಂದೂ ಮತ್ತು ಮುಂದಿನ ಹೇತುಗಳನ್ನು ತಿಳಿಸ್ಬೇಕಾಗಿದೆ, ಅದಕ್ಕೋಸ್ಕರ ಹೇಳಿದರು. ದುಃಖಾದಿರಹಿತಾಹ, ಹಿಂದಿನ ವೃದ್ಧಿಹ್ರಾಸ ವಿವರ್ಜಿತಾಹ ದುಃಖಾದಿರಹಿತಾಹ ಅಣುಭಾಷ್ಯದ ಮಾತದು. ಅಣುಭಾಷ್ಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಇದೆ. ಏನಂತ ಬಂತು? ಜ್ಯೋತಿಷೈವ ರೂಪೇಣ ಚಿತಾವ ಅಚಿತಾವ ಇತ್ಯಾದಿ ಶ್ರುತ್ಯ ಸ್ವೇಚ್ಛೆಯ ಕದಾಚಿತ್ ಬಾಹ್ಯ ದೇಹೋಪಾದಾನೇನ ಭೋಗಾಂಗೀಕಾರೇಪಿ ಆಗಿ, ಭೋಗಾಂಗೀಕಾರೇಪಿ ಇಲ್ಲಿ ಕರ ಅಂತಾಗಿದೆ. ಭೋಗಾಂಗೀಕಾರೇಪಿ ನಾ ದುಃಖಾಧಿಕಂ ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ ಇತ್ಯಾದಿ ರೀತಿ ಭಾವ. ಮೊದಲನೇದಾಗಿ ಅಲ್ಲಿರತಕ್ಕಂಥ ದೇಹ ಎಂಥದ್ದು? ಜ್ಯೋತಿಷೈವ ರೂಪೇಣ ಚಿತಾವ ಅಚಿತಾವ. ಜ್ಯೋತಿಷ, ಜ್ಯೋತಿ ಅಂದ್ರೇನು? ಪ್ರಕಾಶ. ಪ್ರಕಾಶಮಾನವಾದ ದೇಹ ಅಂದರೆ ಜ್ಞಾನಾನಂದಮಯವಾದ ದೇಹ. ಮುಕ್ತರಿಗಿರ್ತಕ್ಕಂಥ ದೇಹ ಎಂಥದ್ದು? ಜ್ಞಾನಾನಂದಮಯವಾದ ದೇಹವಾದ್ದರಿಂದ ಚಿತ, ಚಿತ್ ಅಂದರೆ ಜ್ಞಾನ, ಜ್ಯೋತಿ ಅದರಿಂದ ಇದೆ. ಅಚಿತಾವ, ಕೆಲವೊಮ್ಮೆ ಅಚೇತನ ದೇಹ ಬರಬಹುದು ಅಂತ ಹೇಳಿದರು. ಎಲ್ರಿಗೂ ಅಲ್ಲ, ಎಕ್ಸೆಪ್ಷನ್ ಅದು, ಸಾಮಾನ್ಯರಿಗೆಲ್ಲ, ಅಸಾಮಾನ್ಯರಿಗೆ ಅಂತ ಅವಕಾಶ ಇದೆ. ಇತ್ಯಾದಿ ಶ್ರುತ್ಯ ಸ್ವೇಚ್ಛೆಯ ಕದಾಚಿತ್ ಬಾಹ್ಯ ದೇಹ ಉಪಾದಾನೇನ, ಅಲ್ಲಿರ್ತಕ್ಕಂಥದ್ದು ಯಾವುದೋ ಅಪ್ರಾಕೃತವಾದ ಅಂಶನೇ, ಅದ್ರ ದೇಹ ತೊಗೊಳಕ್ಕೆ ಇವರು ಬರುತ್ತೆ. ಬಟ್ಟೆಯಲ್ಲಿ ವ್ಯತ್ಯಾಸ ಇದೆಯಲ್ಲ, ಈ ಕಾಟನ್ ಬೇರೆ, ರೇಷ್ಮೆ ಬೇರೆ, ಧಾವಳಿ ಇವೆಲ್ಲ ಬೇರೆ. ಹಾಗೆ ಒಂದು ವಿಶೇಷ, ಅದು ಕೂಡ ಏನದು? ಇವು ವಸ್ತ್ರಗಳೇ ಆದರೂ ಕೂಡ ಅವು ಮೈಲಿಗಿಲ್ಲದ ವಸ್ತ್ರಗಳು, ಧಾವಳಿಗೇನಿಲ್ಲ ಮೈಲಿಗೆ ಇಲ್ಲ. ಅದೇ ರೀತಿಯೇ ಅಂಥ ದೇಹ ತೊಗೊಳತಕ್ಕಂಥ ವಿಶೇಷವಾದ ಹಿರಿಮೆ ಕೆಲವರಿಗಿದೆ. ಅಲ್ಲಿ ಯಾವುದು ಶುದ್ಧ ಸತ್ವಾತ್ಮಕವಾದ ದೇಶ? ವೈಕುಂಠ ಅಂದರೆ ಏನದು? ಶುದ್ಧ ತತ್ವಾತ್ಮಕ. ಅಂಥದ್ದನ್ನು ತಗೊಳ್ಳೋ ಅವಕಾಶ ಇದೆ ಅವು ಕೆಲವರಿಗೆ. ಆದರೆ ಎಂಥದ್ದು ಇದನ್ನು ವಿಲಕ್ಷಣವಾದ್ದರಿಂದಾಗೇ ಬಾಹ್ಯ ದೇಹ ತಗೊಂಡ ತಕ್ಷಣ ಬಾಹ್ಯ ದೇಹದ ದೋಷ ಬರಲಿ ಅಂತ ಹೇಳಿದ್ದೀಯಲ್ಲ, ಅದು ಬರೋದಿಲ್ಲ. ಬಾಹ್ಯ ದೇಹದ ದೋಷ ಬರಲಿಲ್ಲ. ಯಾತಕ್ಕೆ? ಇಂಥ ಬಾಹ್ಯ ದೇಹ ಅಲ್ಲ ಅಲ್ಲಿರ್ತಕ್ಕಂಥ ದೇಹ. ಮುಕ್ತಿಯಲ್ಲಿ ಇದು ಇಂಥದ್ದಕ್ಕೆ ಪ್ರವೇಶನೇ ಇಲ್ಲ, ಎಂಟ್ರಿನೇ ಇಲ್ಲ. ಅದರಿಂದಾಗೇ ಎಂಥ ದೇಹ ಅದು? ಸ್ವರೂಪ ದೇಹ ಇಟ್ಕೊಂಡು ಅದ್ರ ಮೇಲೆ ಒಂದು ಇನ್ನೊಂದು ದೇಹ ತಗೋಬೋದು. ಹೌದು, ಸ್ವರೂಪ ದೇಹ ಇರಲೇಬೇಕು, ಅದು ಬಿಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಮೇಲೆ ಒಂದು ಮೇಲೆ ಒಂದು ಶರ್ಟ್ ಮೇಲೆ ಕೋಟ್ ಹಾಕ್ಕೊಂಡ್ರೆ ಹಾಗೋ ಹಾಗೆ ಆ ಥರ ಹಾಕ್ಕೊಂಡು ಹಾಕ್ಕೊಳ್ಬಹುದು. ಅದು ಎಲ್ರಿಗೂ ಅಲ್ಲ, ಯಾರಿಗೆ ವಿಶೇಷ, ಕೆಲವು ಪ್ರಸಂಗದಲ್ಲಿ ಮಾತ್ರ. ಆದರೆ ಅದು ಇಂಥದ್ದಲ್ಲ, ಅದು ಈ ಒಂದು ಪ್ರಕೃತಿಯ ಸತ್ವಾದಿ ಗುಣದಿಂದ ಕೂಡಿದ್ದಲ್ಲ ಅದು. ಶುದ್ಧ ಸತ್ವಾತ್ಮಕ ಅಂತ, ಶುದ್ಧ ಸತ್ವಾತ್ಮಕ ಅಂದ್ರೇನು? ಅಪ್ರಾಕೃತದ ಭಾಗ ಅದು. ಈ ಸತ್ವಗಳನ್ನ ಒಪ್ಕೊಂಡ್ರೆ ಅಲ್ಲಿ ಪ್ರಕೃತಿಯ ಬಂಧವೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಪ್ರಕೃತಿಯ ತಗೊಂಡ್ರೆ ಕಾಂಟ್ರಡಿಕ್ಷನ್ ಬರುತ್ತೆ, ಅದಿಲ್ಲ ಅದು, ಅದು ವಿರೋಧ. ವಿಶೇಷ ಎಂಜಾಯ್ಮೆಂಟ್, ಅವ್ರ ಆನಂದ ವೃದ್ಧಿ ಇದೆಯಲ್ಲ ಅವರಿಗೆ, ಆನಂದ ವೃದ್ಧಿಗೋಸ್ಕರವಾಗಿ ಹೇಳಿದ್ದಲ್ಲ. ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡ್ರೆ ರೇಷ್ಮೆ ಹೊಡ್ಕೊಂಡು ಹೋದ ಅವನಿಗೇನಾಯ್ತು? ಸ್ವಲ್ಪ ನೋಡೋರಿಗೆ ಯಾರು ಹೆಚ್ಚು ಕಾಣಿಸ್ತಾರೆ? ರೇಷ್ಮೆ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡಾಗ ಹೆಚ್ಚು ಕಾಣೋ ಹಾಗೆ ಅಂಥ ಒಂದು ವೈಶಿಷ್ಟ್ಯ ಇದೆ. ಅದರಲ್ಲಿ ಜರಿತಿ ಜರಿ ಬೇರೆ, ತುಂಬ ಜರಿ ಇರೋದು ಹಾಕ್ಕೊಂಡ ಇನ್ನೂ ಮಹತ್ವ ಬಂತು, ಅದು ಕಲರ್ ಇನ್ನೂ ಭಾರಿ ಶೈನಿಂಗ್ ಇದೆ, ಅದೆಲ್ಲ ವ್ಯತ್ಯಾಸ ಕಾಣುತ್ತೆ ಆ ಥರ ಮುಕ್ತಿಯಲ್ಲಿ ಅಂತ ಅವಕಾಶ ಇದೆ. ಯಾರು ಹೇಳಿದ್ದಿದ್ದನ್ನ? ನಮ್ಮ ಜನಕ್ಕೆ ಕೆಲವು ಅಪೇಕ್ಷೆಗಳು, ಇಂಥ ಅವಕಾಶಕ್ಕೆ ಅಲ್ಲಿದೆಯೋ ಅಂತ ಕೇಳಿ ಅವಕಾಶ ಇದೆ ಅಂತ ಹೇಳಿ ಅಷ್ಟೇ. ಕೆಲವು ನಿಯಮ ಅಂತ ಅನ್ನಲ್ಲ ಅದಕ್ಕೆ, ಹೇಳಿದ್ರಲ್ಲ 11ನೇ ಅಧ್ಯಾಯದಲ್ಲಿ ವೈಕುಂಠದಲ್ಲಿ ಸ್ತ್ರೀ ವಿಹಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಂತ ಅರ್ಥ ಅಲ್ಲ, ಯಾರಿಗೆ ಅದು ಅಂತ ಅಪೇಕ್ಷೆ ಇದೆ ಅವರಿಗೆ ಅದು ಅವಕಾಶವೂ ಇದೆ ಅಂತ ಅರ್ಥ. ಅದಕ್ಕೇ ತಿಳ್ಕೊಂಡ್ರು ಮುಕ್ತಿಯಲ್ಲಿ ಅಂತ ಭೋಗ ಇರೋದ್ರೆ ಬೇಡವೇ ಬೇಡ ಅಂತ ಕೆಲವರು ಹೇಳ್ಬಿಡ್ಬೋದು, ಇಲ್ಲ ಅಂದರೆ ಬೇಡ ಬೇಡ ಅಂತ ಕೆಲವರು ಹೇಳ್ಬೋದು, ನಿಮ್ಮ ಇಷ್ಟ. ನಿಮ್ಮ ಕೆಲವು ಜೀವರಲ್ಲಿ ಅರಿ ಹೇಳಿದ ಗೃಹಸ್ಥರಾಗಿರ್ತಕ್ಕಂಥ ಮುಕ್ತರು ಇದ್ದಾರೆ, ಸನ್ಯಾಸಿ ಮುಕ್ತರು ಇದ್ದಾರೆ ಮುಕ್ತರಲ್ಲಿ. ಆದರೆ ಯಾರಿಗೆ ಯಾವುದಿದೆಯೋ ಅಂತ ಹೇಳಿದ ಮೇಲೆ ಇದೆ ಅಂದರೆ ಇದೆ ಅಷ್ಟೇ ಹೊರತು ಕಂಪಲ್ಸರಿ ಅಂತ ಅರ್ಥ ಅಲ್ಲ. ಅವಕಾಶ ಇದೆ ಅನ್ನೋದು ಬೇರೆ, ಕಂಪಲ್ಸರಿ ಅನ್ನೋದು ಬೇರೆ. ಕಂಪಲ್ಸರಿ ಅಂತ ಬಂದ ತಕ್ಷಣ ಮೋಕ್ಷದ ವಿಷಯ ಹೊರಟು, ಯಾಕೆ ಒತ್ತಡ ಬಂದ ತಕ್ಷಣ ಏನಾಯ್ತು ಅಲ್ಲಿಗೆ? ಏನು ಹೇಳಿದರು? ಸಂಕಲ್ಪ ಅವ್ರು ಕೆಟ್ಟದೇ ಅವ್ರು ಸಂಕಲ್ಪ ಮಾಡ್ತಾರಾ? ಒಳ್ಳೆಯದೇ, ಒಳ್ಳೆಯ ಅಪೇಕ್ಷೆ ಮಾತ್ರ ಪಡೋದ್ರಿಂದ ದೋಷರೂಪವಾದ ಯಾವುದಕ್ಕೂ ಅಲ್ಲಿ ಅವಕಾಶ ಇಲ್ಲ. ನಿಷಿದ್ಧ ಕಾಮ ಅಲ್ಲ ಅದು, ನಿಷಿದ್ಧ ವಿಹಿತದಲ್ಲೇ. ಒಳ್ಳೆಯದ ಪದಾರ್ಥನೇ ಕೆಲ ಹಾಕ್ಸೋಡು, ಕೆಲ ಹಾಕ್ಸೋಡಿಲ್ಲ. ಇನ್ನೂ ಬೇಕು ಅಂತ ಹೇಳಿದ, ಅದು ಭೋಗ ಇದೆ ಅವನಿಗೆ, ಯಾವುದು ಬೇಡ ಅಂತ ಹೇಳಿದ ಇನ್ನೊಬ್ಬರು ಅಷ್ಟೇ. ಭೋಗ ಬಿಟ್ಟು ಎಂಜಾಯ್ ಮಾಡೋದು ಕೆಲವರು, ಭೋಗದ ಎಂಜಾಯ್ ಅವ್ರ ಸ್ವರೂಪನೇ ಆಗಿರುತ್ತದೆ, ಅವರಿಗೆ ಮೋಕ್ಷದಲ್ಲಿ ಅವಕಾಶ ಇದೆ. ಆದರೆ ಅಲ್ಲಿ ಭೋಗ ಇದ್ದ ಭೋಗ ಅಲ್ಲ, ವಸ್ತುಗಳು ಇಂಥವುಗಳಲ್ಲ, ದೇಹನೂ ಇಂಥದ್ದಲ್ಲ, ಆದ್ದರಿಂದ ಅವನಿಗೆ ದೋಷದ ಹೆಸರೇ ಇಲ್ಲ. ಹೇಳಿದ್ದೇನು, ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಫ್ರೀ, ಇಷ್ಟಪಟ್ಟದ್ದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಭೋಗ ಎಲ್ಲಿ ಬರಲಿ, ಮತ್ತೆ ಮಿಕ್ಸ್ ಆಗ್ಲಿಕ್ಕೆ ಬರಲ್ಲ, ಹೋಗಿಬಿಟ್ಟು ಜೈಲು ನೋಡುವಾಗ ಜೈಲು ಇನ್ಸ್ಪೆಕ್ಟರ್ ಜೈಲು ತೋರಿಸ್ತಾರೆ ಬೇಕಾದ್ರೆ. ಆದರೆ ಶಿಕ್ಷೆ ಇಷ್ಟೆ ಇಲ್ಲ ಅಲ್ಲಿದೆಲ್ಲ. ಮತ್ತು ಅವ್ರ ಜೊತೆ ಫ್ರೆಂಡ್ಶಿಪ್ ಎಲ್ಲ ಬೆಳೆಸ್ಬಾರ್ದು, ಹೋಗಿಬಿಟ್ಟು ಏನು ಮಾಡಬಾರ್ದು, ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕು, ಅವ್ರು ಮಾತಾಡ್ಸೋಕೆ ಕೊಡೋದು, ಎಲ್ಲಿ ಮಾಡಿ ಹೆಲ್ಪ್ ಮಾಡ್ತೀರಾ ಅವೆಲ್ಲ ಹೇಳಕ್ಕೆ ಹೋಗ್ಬಾರ್ದು, ಅದು ತಪ್ಪು. ಅದು ಭಕ್ತರಲ್ಲಿ ಓಡಾಡ್ತಿರ್ತಾರೆ, ಇಲ್ಲೆಲ್ಲ ನಮಗೆ ಕಾಣಿಸೋದಿಲ್ಲ, ನಮ್ಗೆ ಕಾಂಟ್ಯಾಕ್ಟು ಮಾಡೋದಿಲ್ಲ ಅವರು, ಗೊತ್ತಾಯ್ತಾ. ಅದು ಇಷ್ಟಪಡೋದು ಜಗದ್ವ್ಯಾಪಾರ, ಅದೊಂದು ಅರ್ಥ ಜಗದ್ವ್ಯಾಪಾರ ವರ್ಜ್ಯಂ ಅನ್ನೋದಕ್ಕೆ. ಜಗತ್ತಿನ ಮಧ್ಯೆ ಓಡಾಡಿದ್ರು ಕೂಡ ಅವ್ರಿಗೆ ಏನು ಮಾಡೋಗಿಲ್ಲ, ಕನೆಕ್ಟ್ ಮಾಡ್ಕೊಳ್ಳೋಗಿಲ್ಲ. ಅವ್ರು ನಮಗೆ ಕಣಿಸಿ ಕಾಣಿಸೋದೇ ಇಲ್ಲ, ಅವ್ರ ಕಂಡು ನಾವು ಕಾಣಿಸ್ತೇವೆ. ಆದರೆ ಅವ್ರು ಏನು ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಮಾತಾಡೋಕ್ಕೆ ಇದು ಕಂಡು ಇಷ್ಟಪಡೋದೇ ಇಲ್ಲ, ಇಷ್ಟಪಡೋದಿಲ್ಲ. ಆದ್ದರಿಂದ ಬರ್ತಾನೆ ಬರಲ್ಲ. ಸಂಕಲ್ಪ ದೇವತ ಚುರು ನಮ್ಮ ಇದೆಲ್ಲ ಅವ್ರಿಗೆ ಏನು ಅನಿಸುತ್ತೆ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಎಕ್ಸಾಮ್ ಬರೀಬೇಕಾದ್ರೆ ಹೆಲ್ಪ್ ಮಾಡೋಕ್ಕೆ ಇನ್ನೂ ಲೆಟ್ರ್ ಹೆಲ್ಪ್ ಮಾಡಿದ್ರೆ ಹೇಗಿರುತ್ತೆ, ಏನಾಗ್ತಾ ಅಪರಾಧಿ ಆಗ್ತಾನೆ. ಹೆಲ್ಪ್ ಮಾಡೋಗಿಲ್ಲ ಅವನು, ಏನು ಮಾಡಬೇಕು, ಅವನು ಏನು ಮಾಡಬೇಕು, ಬರೀ ನೋಡ್ಬೇಕು ಅಷ್ಟೇ ಹೊರತು ಏನು ಹೆಲ್ಪ್ ಮಾಡೋಗಿಲ್ಲ. ಅಟ್ಲೀಸ್ಟ್ ಪೇಪರ್ ಅದನ್ನು ಕೊಡೋಗಿಲ್ಲ ಅವ್ರು, ಏನೇನೂ ಕೊಡೋಗಿಲ್ಲ. ಸ್ಟಾಪ್. ಯಾವಾಗಲೂ ಭೋಗ ತಾರತಮ್ಯ ಸ್ವರೂಪದಲ್ಲಿ ತಾರತಮ್ಯ ಇದ್ದರೆ ಭೋಗದಲ್ಲಿ ತಾರತಮ್ಯ ಇರಲೇಬೇಕು. ತೀರ್ಣೋ ಹಿ ತದಾ ಸರ್ವ ನಾ ದುಃಖಾಧಿಕಂ, ದುಃಖ ಭೋಗ ನಿಮಿತ್ತವಾದ ದುಃಖ ಅವನಿಗಿಲ್ಲ. ಕದಾಚಿತ್ ಬಾಹ್ಯ ದೇಹೋಪಾದಾನೇನ ಭೋಗ ಅಂಗೀಕಾರೇಪಿ ನಾ ದುಃಖಾಧಿಕಂ, ದುಃಖಾದಿಗಳಿಲ್ಲ. ಇಲ್ಲಿ ಜಾಸ್ತಿ ತಿಂದ ಹೊಟ್ಟೆ ನೋವು ಶುರುವಾಯಿತು, ಅದೆಲ್ಲ ಇಲ್ಲ ಮತ್ತೆ, ಗೊತ್ತಾಯ್ತಾ. ಹೊಟ್ಟೆ ನೋವು ಅದು ನಾಲ್ಕು ದಿವಸ ಊಟ ಮಾಡಬೇಡ, ಹೆಚ್ಚು ಊಟ ಮಾಡಿದ್ರೆ ನಾಲ್ಕು ದಿವಸ ಮತ್ತೆ ಊಟ ಮಾಡಬೇಡ. ಇಲ್ಲಿ ಭೋಗದ ಅತಿರೇಕ ಭೋಗದಿಂದ ಸಾಮಾನ್ಯ ಭೋಗಕ್ಕೂ ಅಡ್ಡಿ ಆಯಿತು, ಆ ರೀತಿ ಮಾಡಾಗಿಲ್ಲ. ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಶ್ಚ ಭವತಿ, ಇದು ಕಾಮನ್ ಫ್ಯಾಕ್ಟರ್. ಮುಕ್ತರಿಗೆ ಏನು ಹೇಳಬೇಕು, ನೀವು ಯಾವ್ದಾದ್ರು ದೋಷದ ಪ್ರಶ್ನೆ ಕೇಳ್ತೀರೋ ಅಲ್ಲಿಲ್ಲ. ದೇವ್ರ ಬಗ್ಗೆ ಏನು ಹೇಳ್ತೀವಿ, ದೋಷ ಕೇಳಿದ ತಕ್ಷಣ ಇಲ್ಲ. ದೇವರಿಗೆ ಹೇಗೆ ದೋಷಗಳಿಲ್ವೋ, ವೈಕುಂಠ ಲೋಕ ದೇವರ ಲೋಕ, ಆದ್ದರಿಂದ ಏನಿಲ್ಲ. ವೈಕುಂಠದ ಬಿಟ್ಟು ಬೇರೆ ಬ್ರಹ್ಮಾದಿ ಲೋಕದಲ್ಲಿ ಏನೇನು ದೋಷಗಳಿದೆ, ಬ್ರಹ್ಮಾದಿ ಲೋಕದಲ್ಲಿ ಏನು ದೋಷ ಇದೆ, ಅನಿತ್ಯತ್ವ ಇದೆ. ಆ ಬ್ರಹ್ಮ ಭುವನ ಲೋಕಃ ಪುನರಾವರ್ತಿ ಅಂತ ಹೇಳಿದ್ನಲ್ಲ, ಇದು ಎಲ್ಲ ಎ ಕ್ಲಾಸ್, ಏನು ವ್ಯತ್ಯಾಸನೇ ಇಲ್ಲ. ಒಂದು ಚೇಂಜ್ ಮಾಡ್ಬೇಕು ನೀವು, ಅದು ಏನಾಯ್ತು, ಈಗ ಈ ಗಾಡಿ ಬಿಟ್ಟು ಆ ಗಾಡಿ ಹತ್ಬೇಕು, ಅದಕ್ಕೇನಂತಾರೆ, ಒಂದು ಸ್ವಲ್ಪ ಟೆನ್ಷನ್ ಅದು, ಹೋಗ್ತಾನೆ ಅದು ಬಂದಿರುತ್ತೋ ಇಲ್ಲೋ, ಸೇರ್ತಾರೋ ಇಲ್ಲೋ, ಇದು ಮಾಡುತ್ತೋ, ಏನೋ ಒಂಥರ ಯೋಚನೆ ಆತಂಕ. ಅದೇ ಇದ್ದರೆ ನೋ ಚೇಂಜ್. ಸತ್ಯಲೋಕದಲ್ಲಿ ಹೇಳಿದೆ, ಪ್ರತಿ ಕಾಲಂಬರನ ಎಲ್ಲಿಗೆ ಹೋಗ್ತಾರೆ, ಸತ್ಯಲೋಕ ಹೋಗ್ತಾರೆ. ಅವ್ರಿಗೆ ಅದೆಲ್ಲ ಬೆನಿಫಿಟ್ ಇದೆ ಅವರಿಗೆ. ಆದರೆ ದಯವಿಟ್ಟು ಚೇಂಜ್, ಎಲ್ಲಿಗೆ ಹೋಗ್ಬೇಕು ಅವ್ರೀಗ, ಒಂದು ಸರ್ತಿ ಚೇಂಜ್ ಮಾಡಬೇಕು. ಈ ಒಂದು ಅದು ತಲೆಯಲ್ಲಿ ಏನು ಕೂತಿರುತ್ತೋ ಅದು ಒಂದು ರೀತಿ ಮೈನಸ್ ಪಾಯಿಂಟ್ ಇದ್ದಾಗ. ಆದರೆ ವೈಕುಂಠಕ್ಕೆ ಹೋದ್ಮೇಲೆ ಯಾವುದಿಲ್ಲ, ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಆದ್ದರಿಂದ ಪ್ರಸಕ್ತಿನೇ ಇಲ್ಲ ದೋಷಗಳಲ್ಲೂ ಕೂಡ. ಅಂತ ಅದೇನು ಇನ್ನೇನು, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ, ಮತ್ತೆ ಎಬ್ಬಿಸಕರೊಂಡು ಹೋಗ್ತಾರೆ. ಇವನು ಇವನಾಗಿ ಎದ್ದು ಕೊಡಬೇಕಾಗಿಲ್ಲ. ಅವ್ರೇನು ಮಾಡ್ತಾರೆ, ಕೆಲವು ಪ್ಲೇನ್ಗಳು ಚೇಂಜ್ ಮಾಡ್ತಾರಲ್ಲ, ಇದೆಲ್ಲ ಕೆಲವು ಊರುಗಳಿಗೆ ಹೋಗ್ಬೇಕಾದ್ರೆ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿದ್ದು ನಿಮಗೆ ಹೇಗೆ ಅಂದರೆ, ಹೊರಗೆ ಬಂದು ಚೇಂಜ್ ಮಾಡಲ್ಲ, ಆ ಪ್ಲೇನ್ ಟು ಪ್ಲೇನ್ ಕನೆಕ್ಟ್ ಮಾಡಿಬಿಟ್ಟಿರ್ತಾರೆ. ಇವನು ಹೋದರೆ ಸೀದಾ ಅಲ್ಲೋಗಿ ಕೂತಿರ್ತಾನೆ ಅಷ್ಟೇ, ಹೊರಗೆ ಎಕ್ಸ್ಪೋಸ್ ಆಗೋದಿಲ್ಲ ಅವನು. ಹೊರಗಿನವ್ರು ಏನು ಗೊತ್ತು ಕೂಡ ಆಗೋದಿಲ್ಲ, ಅವರೇ ಕರ್ಕೊಂಡು ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇಷ್ಟ ಆದರೂ ಇವ್ರಿಗೆ ಏನಿರುತ್ತೆ, ಮತ್ತೆ ಚೇಂಜ್ ಮಾಡಬೇಕು. ಅದೊಂದೇನೋ ಮನಸ್ಸಲ್ಲಿ ಕೂತಿರುತ್ತೆ. ಬ್ರಹ್ಮಲೋಕದಲ್ಲಿ ಪ್ರತಿ ಕಾಲವನ್ನು ಏನು ಕೂತಿರ್ತಾರೆ, ಅವರು ದುಃಖದ ಹೆಸರು ಏನಿಲ್ಲದೆ ಹೋದರೂ ಕೂಡ ಈ ಒಂದಿದೆ ಚೇಂಜ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಬ್ರಹ್ಮದೇವರು ಕೂಡ ಬಿಟ್ಟು ಹೋಗ್ತಾರೆ ಕೊನೆಗೆ. ಆದರೆ ವೈಕುಂಠ ಲೋಕದಲ್ಲಿ ಏನಿಲ್ಲ, ಅದಿಲ್ಲ. ಆದ್ದರಿಂದ ಯಾವ ದೋಷದ ಪ್ರಶ್ನೆ ಬಂತೋ ವೈಕುಂಠದಲ್ಲಿ ಇದೆಯಾ ಅಂದರೆ ಏನು ಹೇಳಬೇಕು ತಕ್ಷಣ, ಇಲ್ಲ. ಮೂದ ಭೋಗ ಇದೆ, ಎಲ್ಲ ಇದೆ, ಇಲ್ಲಿ ಇದೆ, ದುಃಖ ಇದೆ, ಅನೇಕರು ಹೇಳಕ್ಕೆ ಬರಲಿಲ್ಲ. ಇದನ್ನು ಮೋಕ್ಷದಲ್ಲಿ ಭೋಗ ಇಲ್ಲ ಅಂತ ಹೇಳಿದೆ. ನೈಯಾಯಿಕರು ಬಂದರೆ ಅಥವಾ ಮೋಕ್ಷದಲ್ಲಿ ಆನಂದ ಇಲ್ಲ, ಯಾತಕ್ಕೆ ಇಲ್ಲಿ ಆನಂದದ ಜೊತೆ ಏನಿದೆ, ದುಃಖ ಇದೆ. ಆನಂದ ಒಪ್ಕೊಂಡು ಏನು ಒಪ್ಕೋಬೇಕಾಗತ್ತೆ, ದುಃಖ ಒಪ್ಕೋಬೇಕಾಗತ್ತೆ. ಆದ್ದರಿಂದಾಗಿನೇ ಮೋಕ್ಷ ಆನಂದನೇ ಇಲ್ಲ ಅಂತ ಹೇಳಿಬಿಟ್ರು. ಹಾಗೆ ನಾವು ಬರೋದೇ ಇಲ್ಲ ಅಂತ ಹೇಳ್ಬೋದು, ಏನಂತಾರೆ ಮೋಕ್ಷಕ್ಕೆ ಬರೋದೇ ಇಲ್ಲ ಅಂದ್ಬಿಡ್ತಾರೆ ಇಮಿಡಿಯೇಟ್. ಅಲ್ಲಿ ಹೇಳಿದ ಕಾರಣ ಇಲ್ಲ, ಅದು ಎಲ್ಲ ಏನು ಹೇಳಕ್ಕೆ ಬರಲಿಲ್ಲ ಅವರಿಗೆ, ಅದು ಆನಂದದ ಕಲ್ಪನೆ ಬರಲಿಲ್ಲ ಅವನಿಗೆ. ಈ ಕಲ್ಪನೆ ಬಿಟ್ಟು ಅವ್ರು ಬರಲಿಲ್ಲ, ಅದರಿಂದ ಹೇಳ್ಬಿಟ್ರು. ಅದೇ ತಮ್ಮ ಮದ್ವೇಜ ಓದಿರ್ತೀರಿ ಉಪನ್ಯಾಸದ ಭಾಗದೊಳಗೆ. ಹಾಗೆ ದೇವರು ಸರ್ವಜ್ಞ ಹೌದು ಅಲ್ಲೋ ಅಂತ ಕೇಳಿದರು. ಸರ್ವಜ್ಞ ಅಂತ ಹೇಳಿದ ತಕ್ಷಣ ಪ್ರಶ್ನೆ ಮಾಡಿದ್ವಿ, ನೀನು ಸುಖ ಒಪ್ಕೊಂಡ್ರೆ ದುಃಖ ಬರುತ್ತೆ ಅಂತ ಹೇಳ್ತಿ, ಜ್ಞಾನ ಒಪ್ಕೊಂಡ್ರೆ ಜ್ಞಾನ ಒಪ್ಕೋಬೇಕಾಗಿತ್ತರೆ, ನಮಗೇನಿದೆ ಇಲ್ಲಿಗ ಜ್ಞಾನದ ಜೊತೆಗೆ, ಅಥವಾ ದೇವರಿಗೆ ಸರ್ವಜ್ಞತ್ವ ಜೊತೆಗೆ ಏನಿರಲಿ ಸ್ವಲ್ಪ, ಏ ಹಾಗೆಲ್ಲ ಹೇಳಬಾರ್ದು ಸರ್ವಜ್ಞ. ಈಗ ಹಾಗೇನೆ ಅದು ವಿಲಕ್ಷಣವಾದ ಜ್ಞಾನ, ವಿಲಕ್ಷಣವಾದ ಆನಂದ. ಯಾಕಿರಬೇಕು? ಉತ್ತರ ಇಲ್ಲ. ಮತ್ತೆ ಇವತ್ತಿಗೆ ನಡೀತಾ ಇದೆ ಹಾಗೆ. ನಮ್ಮ ಜನ ಅದು ಓದ್ತಾರೆ, ಅಭ್ಯಾಸ ಮಾಡ್ತಾರೆ, ಅದನ್ನೇ ನಮಗಿಂತ ಜಾಸ್ತಿ ಅದನ್ನೇ ಓದ್ತಾರೆ. ಹೀಗಾಗಿಬಿಟ್ಟಿದೆ ಇವತ್ತು. ಅದು ಎಷ್ಟು ಖಂಡನೆ ಮಾಡಿ ಆಗಿದೆ ಅದನ್ನೆಲ್ಲ ಕೂಡ. ಆ ದೃಷ್ಟಿಯಲ್ಲಿ ಯಾವುದೇ ಒಂದು ದೋಷದ ಪ್ರಸಕ್ತಿ ಬಂದರೆ ಅದಿಲ್ಲ. ವೈಕುಂಠ ವರ್ಣನೆಯ ಎರಡು ಭಾಗ, ವೈಕುಂಠದಲ್ಲಿ ಏನೇನಿರುತ್ತೆ ಎಂಬುದೆಲ್ಲ ತೆರಳು ಒಂದು ಭಾಗ. ಇನ್ನೊಂದು ಇಲ್ಲಿರೋದು ಯಾವುದೋ ಅಲ್ಲಿರೋದಿಲ್ಲ, ದೋಷಗಳು ಯಾವುದೋ ಅಲ್ಲಿಲ್ಲ. ಆ ಭಾಗ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಇಲ್ಲೇ ದೋಷದ ಅನುಭವ ಬಂತು, ಮುಕ್ತಿ ಹೋದ್ರೆ ಗಂಟು ಬಿಡುತ್ತೆ, ಇಲ್ಲೇನು ಬಂತು, ನಿನ್ನೆ ಬಂತು, ಸರ್ವತ್ರ ಏನು ಮಾಡಬೇಕು, ಎಲ್ಲಿ ಹೋದ್ರೂ ಕೂಡ ನಮಗೇನು ತಪ್ಪಿದ್ದಲ್ಲ, ದುಃಖಾವಗತೆಯೇ. ಎಲ್ಲೋದ್ರೂ ದುಃಖ ತಪ್ಪಿದ್ದಲ್ಲ, ಅದು ವೈಕುಂಠಕ್ಕೆ ಹೋದ್ರೂ ದುಃಖ ತಪ್ಪಿದ್ದಲ್ಲ ಅಂತ ಹೇಳಬಾರ್ದು. ಸ್ವರ್ಗಕ್ಕೆ ಹೋದ್ರಂತೂ ಏನಿದೆ, ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ, ಅದು ಬೇರೆ ಇದೆ. ಬ್ರಹ್ಮಲೋಕದ ವಾಪಸ್ ಬರೋದಿಲ್ಲ, ಮುಂದೆ ಹೋಗ್ತಾನೆ, ಚೇಂಜ್ ಮಾಡಿ, ಇಲ್ಲಾದ್ರೆ ವಾಪಸ್ ಬಂದು ಸಾಧನೆ ಮಾಡಬೇಕು ಮತ್ತೆ. ಆದರೆ ಇಲ್ಲಿ ಇದನ್ನು ತಗೊಂಡು ಏನು ಹೇಳ್ಬೇಕು ನಾವಾಗ, ವೈಕುಂಠನ ಹಾಗೆ ಅಂತ ಕೇಳಿದ್ರೆ ಇಲ್ಲ, ವಾಮೋಪೇತ್ಯ ತಕ್ಕಂತೆಯ ಪುನಃಜನ್ಮ ನಾವಿದ್ದೇವೆ. ನಮ್ಮಲ್ಲೇ ದೇವರು ವ್ಯತ್ಯಾಸಗಳನ್ನು ತೋರಿಸ್ತಾರೆ. ಯಾವ ಥರ ವ್ಯತ್ಯಾಸ? ದೀಪದ ಕೆಳಗೆ ಬೆಳಕು ಹೋಗ್ತಾನೆ, ಎಲ್ಲ ಕಡೆ ಪದ್ಧತಿ ಇದೆ. ಯಾವ ದೀಪಕ್ಕಿದೆಲ್ಲ ಮನೇಲಿ ಹೆಚ್ಚಿರೋ ಸೀಮೆ ಎಣ್ಣೆ ದೀಪಕ್ಕೆಲ್ಲ ಅಪ್ಲೈ ಆಗ್ತಾ ಇತ್ತು. ಈ ಕರೆಂಟ್ ಬಂದಮೇಲೆ ಏನಾಯಿತು, ದೀಪದ ಮೇಲೆ ಕತ್ಲೆ ಆಯಿತು. ಯಾಕೆ ಶೇಡ್ ಹಾಕಿಬಿಟ್ರೆ ಏನಾಗುತ್ತೆ, ಮೇಲೆ ಕತ್ಲೆ ಉಲ್ಟಾಪಲ್ಟ ಆಗೋಯ್ತು. ಆಮೇಲೆ ಶೇಡ್ ಇಲ್ಲ, ಯಾತ್ರದಿಲ್ಲ, ಕತ್ಲೇ ಇಲ್ಲ, ಬೇರೆ ಕತ್ಲೇ ಇಲ್ಲ. ಇಲ್ಲ ಆಪರೇಷನ್ ಮಾಡ್ತಿರ್ತಾರೆ, ಅವ್ರು ಅಡ್ಡ ಬಂದಾಗ ಕತ್ಲೆ ಬಂದರೆ ಗೋವಿಂದ. ಆಮೇಲೆ ಎಂತ ಲೈಟ್ ಅದು ಎಲ್ಲಿದೆ ನಿಮ್ಗೆ ಅನ್ಸತ್ತೆ, ಅಡ್ಡ ನೋಡ್ಕೊಂಡು ಕತ್ಲೆ ಬರೋದೇ ಇಲ್ಲ. ಅಲ್ಲಿ ವ್ಯವಸ್ಥೆ ಇಲ್ಲದವ್ರು ಏನಾಗುತ್ತೆ, ಅಲ್ಲಿ ಮಾಡೋಕ್ಕೆ ಡಾಕ್ಟ್ರ್ ಆಪರೇಷನ್ ಮಾಡೋದು ಕಷ್ಟ. ಮೇಲೆ ಇಟ್ಟರೆ ತಲೆ ಅಡ್ಡ ಒಯ್ಯೋಗಿಲ್ಲ, ಸೈಡ್ ಇದ್ದರೆ ಕಾಣಿಸೋದಿಲ್ಲ, ಆದರೆ ಆಪರೇಷನ್ ಕ್ಯಾನ್ಸಲ್ ಅಂತ ಇಲ್ಲ. ಏನಿದೆ ಅಲ್ಲಿ ವ್ಯವಸ್ಥೆ ಇದೆ. ಅದು ಇಷ್ಟು ಭೂಲೋಕದಲ್ಲಿ ಎಷ್ಟೆಲ್ಲ ವ್ಯವಸ್ಥೆ ಇರಬೇಕಾದ್ರೆ ಅಲ್ಲಿ ಹೆಣ್ಣೆ ಆಗಿರ್ಬೇಕು. ಆದ್ದರಿಂದ ಈ ದೋಷಗಳು ಯಾವುದೋ ಹೇಳಕ್ಕೆ ಹೋಗ್ಬಾರ್ದು. ಈ ದೋಷನ ಅಲ್ಲಿಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟವರು, ಈ ರೀತಿ ಮಾಡಿ ಕೊನೆಗೆ ಆನಂದನೇ ಇಲ್ಲ ಮಾಡೋಕ್ಕೆ. ಇನ್ನೊಂದೇ ಆಗಿಬಿಟ್ಟರು, ಅದಕ್ಕೆ ಇವರೇ ಅದ್ವೈತಗಳೇ ಬುದ್ಧಿವತಿಗೆ ಮಾಡಿಬಿಟ್ರು. ಆದರೆ ದೇವರಿಗೆ ಆನಂದ ಇಲ್ಲ, ಜ್ಞಾನವೂ ಇಲ್ಲ ಅಂತ ಹೇಳ್ಬಿಟ್ರೆ ದೇವರಿಗೆ ಏನಿಲ್ಲ. ಅದ್ರ ಗುಣ ಏನು, ಗುಣ ಒಪ್ಕೊಂಡ್ರೆ ಏನು ಬರುತ್ತೆ, ಒಂದು ವ್ಯಾಪ್ತಿ ಇದೆ. ಗುಣ ಇದ್ದಲ್ಲಿ ಏನಿರುತ್ತೆ, ದೋಷ. ದೇವ್ರ ಗುಣನೇ ಇಲ್ಲ ಅಂದ್ಬಿಟ್ರೆ ದೋಷ ಇಲ್ಲ, ವಸ್ತುನೇ ಇಲ್ಲ. ಅದನ್ನು ಯೋಚನೆ ಮಾಡಬೇಕು, ವಸ್ತುನೇ ಇಲ್ದಾಗ ಆಯ್ತಲ್ಲ. ಟೂ ಮಚ್ ಮಾಡಿದ್ರು ಅವರು, ಆ ರೀತಿ ಮಾಡಕ್ಕೆ ಹೋಗ್ಬಾರ್ದು. ಎಂಥ ಗುಣಗಳು ದೇವರಲ್ಲಿದೆ ಅಂದರೆ ನಮ್ಮ ಗುಣಗಳಿಗೆ ದೋಷ ಕನೆಕ್ಟ್ ಆಗುತ್ತೆ. ದೇವ್ರ ಗುಣಗಳಿಗೆ ಏನಿಲ್ಲ, ಅಂಥ ಗುಣಗಳ ಕಾನ್ಸೆಪ್ಟ್ ಅವ್ರ ತಲೆ ಬರಲೇ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಅದು ತಮ್ಮ ಲಿಮಿಟೇಷನಲ್ಲಿ ಯೋಚನೆ ಮಾಡಿ, ಅದು ಯೋಚನೆ ಮಾಡಿ ಬಂದ ಸಿದ್ಧಾಂತಗಳವೆಲ್ಲ. ನಮ್ಮದು ಆಗಮದಿಂದ ಹೇಳಿದ ಸಿದ್ಧಾಂತ, ನಾವು ಯೋಚನೆ ಮಾಡೋದಕ್ಕೆ ಕಾರಣನೇ ಇಲ್ಲ. ಆ ಅರ್ಥದಲ್ಲಿ ಎಷ್ಟು ವಿಶೇಷವಾದ ಅಂಶ ಇದೆ ಅದನ್ನು ಹೇಳೋದಕ್ಕೆ. ತೀರ್ಣೋಹಿ ತದಾ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ. ಅಲ್ಲಿಗೆ ಹೋದಾಗ ಅವನಿಗೆ ಸರ್ವಾನ್ ಶೋಕಾನ್ ತೀರ್ಣ, ಎಲ್ಲ ಶೋಕಗಳನ್ನು ತೀರ್ಣ ದಾಟಿಬಿಟ್ಟಿದ್ದಾನೆ ಅಂತ ಹೇಳಿದ್ರಿಂದ ಮತ್ತೊಂದು ಮಾತಾಡಾಗಿಲ್ವೇ ಇಲ್ಲ. ಯತ್ತು ಸ್ವರ್ಗಿಣಾಂ ಪುನಃ ಸಂಸಾರ ಪ್ರಾಪ್ತಿಂ ದೃಷ್ಟ್ವಾ ಮುಕ್ತಾನಾಮಪಿ ಪುನರಾವೃತ್ತಿರಿತಿ ಶಂಕಾವ್ಯುದಾಸಾಯ ಸೂತ್ರಂ. ಯತ್ತು ಸ್ವರ್ಗಿಣಾಂ ಪುನಃ ಸಂಸಾರ ಪ್ರಾಪ್ತಿಂ ದೃಷ್ಟ್ವಾ. ಕೊನೆಯ ಪ್ರಶ್ನೆ ಬಂತು, ಎಲ್ಲ ಮುಗಿದೋಯ್ತು. ಈಗ ಕೊನೆಯ ಸೂತ್ರ, ಈಗ ಕೊನೆಯ ಸೂತ್ರ, ಕೊನೆಯ ಅಧಿಕರಣ. ಅಲ್ಲಿ ಪ್ರಶ್ನೆ ಏನು, ಎಲ್ಲ ಏನೇ ಬಿಡಿ, ಸ್ವರ್ಗ ಸ್ವರ್ಗ ಅಂತ ಎಷ್ಟೋ ಹೇಳ್ತೀವಿ ನಾವೀಗ. ಸ್ವರ್ಗಿಣಾಂ ಪುನಃ ಸಂಸಾರ ಪ್ರಾಪ್ತಿಂ ದೃಷ್ಟ್ವಾ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಅಂತ ಒಂದು ಇದೆಯಲ್ಲ. ಇವತ್ತು ಕ್ಲಾಸ್ ಒನ್ ಆಫೀಸರ್ ರಿಟೈರ್ ಆಗಬೇಕು, ಅಟೆಂಡರ್ ರಿಟೈರ್ ಆಗಬೇಕು, ಹೋಗ್ತಾನೆ. ಸೊ ಕ್ಲಾಸ್ ಒನ್ ಆಫೀಸರ್ಗೆ ಒಂದು ಹೇಳ್ಕೋಬೋದು, ನೀನು ರಿಟೈರ್ ಆಗ್ತೀವಿ ಬಿಡು, ನನ್ನ ಇವತ್ತಲ್ಲ ನಾಳೆ ಏನು ಜೋರು ಮಾಡ್ತೀವಿ ಅಂತ ಹೇಳು, ಆ ಒಂದು ಮಾತಂತ ಹೇಳ್ಬೋದು. ಕೊನೆ ಪಕ್ಷ ಈ ಮುಕ್ತನಿಗೆ ಕೂಡ ಆ ರೀತಿ ಬರಬಹುದು ಅಂತ ಪ್ರಶ್ನೆ ಬಂತು. ವೈಕುಂಠದಲ್ಲಿ ಏನೇ ಇದ್ದರೂ ಕೂಡ ಪುನಃ ವಾಪಸ್ ಬರೋ ಚಾನ್ಸ್ ಇದೆಯಾ? ಒಂದು ಚಾನ್ಸ್ ಇದೆ, ಸ್ವರ್ಗದಕ್ಕೆ ಹೋದ ಬಂದವರು ಕಂಡಿದ್ದೇವೆ ಈಗಾಗಲೇ, ಹೇಳಿಬಿಟ್ಟಿದ್ದೀರಿ ಈಗಾಗಲೇ. ಆ ರೀತಿ ಇದೆಯಾ ಅಂದರೆ ಹೇಳ್ತಾರೆ, ಮುಕ್ತಾನಾಮಪಿ ಪುನರಾವೃತ್ತಿ ಶ್ಯಾತ್ ಅಂತ ಪ್ರಶ್ನೆ. ಇತಿ ಶಂಕಾವ್ಯುದಾಸಾಯ ಸೂತ್ರಂ, ಅದಕ್ಕೆ ಸೂತ್ರ, ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ. ಆವೃತ್ತಿ ಅಂದ್ರೇನು? ಸುತ್ತೌದು. ಅನಾವೃತ್ತಿ ಅಂದರೆ ಮತ್ತೆ ಸುತ್ತುವಿಕೆ ಇಲ್ಲ. ಯಾವ ರೀತಿ? ಜಾತಶ ಧ್ರುವ ಮೃತ್ಯು ಧ್ರುವ ಜನ್ಮ ಮೃತಶ್ಚ. ಇಲ್ಲಿ ಅಲ್ಲಿ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ, ಇಂಥ ಆವೃತ್ತಿ ಅನ್ನೋದು ವೈಕುಂಠಕ್ಕೆ ಹೋದವರಿಗೆ ಇಲ್ಲವೇ ಇಲ್ಲ. ಇದಕ್ಕೇನು ಆಧಾರ ಅಂದರೆ ಶಬ್ದಾತ್ ಅಂತೇಳಿ. ಇದೇನು ಆಧಾರ? ಆಗಮನೇ ಆಗಾರ. ಯಾವ ಆಗಮ ಮೋಕ್ಷದ ಬಗ್ಗೆ ಹೇಳಿತೋ ಅದೇ ಆಗಮ ಏನಂತ ಹೇಳಿತೋ, ಮೋಕ್ಷಕ್ಕೆ ಪುನರಾವೃತ್ತಿ ಅಂದರೆ ಸಮ ಅಪಾಯಿಂಟೆಡ್ ಅಂತ ಹೇಳಿದರು. ಸ್ಯಾಲ್ರಿ ಎಲ್ಲಿದೆ? ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಏನು ಹೇಳಿದರು, ಅದಕ್ಕೆ ಸಂಬಂಧಪಟ್ಟಂಥ ಸ್ಯಾಲ್ರಿ ಎಲ್ಲ ವಿಷಯ ಅಲ್ಲೇ ಕೊಟ್ಟಿರೋದ್ರಿಂದ ಇದಕ್ಕೆ ಅಪಾಯಿಂಟ್ಮೆಂಟ್ ಆಯ್ದಕ್ಕೆ ಆಧಾರನೇ ಅವನ ಸ್ಯಾಲ್ರಿ ಇತ್ಯಾದಿಗಳಿಗೂ ಆಧಾರ. ಮೋಕ್ಷದ ಬಗ್ಗೆ ಹೇಳಿದಂತಹ ವೇದಗಳೇ ಏನು ಹೇಳ್ತಾ ಇವೆ? ಮೋಕ್ಷ ನಿತ್ಯ ಅಂತ ಹೇಳ್ತಿರೋದ್ರಿಂದ ಸ್ವರ್ಗದ ಅದು ಸ್ವರ್ಗಕ್ಕೆ ಆ ದೋಷ ಹೇಳಿದೆ, ಕ್ಷೀಣೇ ಪುಣ್ಯ ಮತ್ತೆ ಲೋಕಂ ವಿಷಯ ಅಂತ ಹೇಳಿದ್ದು ಕೂಡ ಏನದು? ಅದು ಆಗಮನೆ. ಸ್ವರ್ಗ ಇದೆ ಅಂತ ಹೇಳಿದಂಥ ಆಗಮ, ಸ್ವರ್ಗಕ್ಕೆ ಪುನರಾವೃತ್ತಿ ಇದೆ ಅಂತ ಹೇಳಿತು. ಮೋಕ್ಷ ಇದೆ ಅಂತ ಹೇಳಿದ ಆಗಮ, ಮೋಕ್ಷ ಪುನರಾವೃತ್ತಿ ಇಲ್ಲ ಅಂತ ಹೇಳಿತು. ಒಂದರಲ್ಲಿ ಭಗವದ್ಗೀತೆ ಎರಡು ಒಂದೇ ಶ್ಲೋಕದಲ್ಲಿ ಬಂತು, ಒಂದೇ ಗ್ರಂಥ ಅಲ್ಲ, ಒಂದೇ ಶ್ಲೋಕ. ಆವ್ರಹ್ಮ ಭವನಾಲ್ ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತ ಕೌಂತೇಯ ಪುನರ್ಜ, ಎರಡು ಒಂದೇ ದಿನದಲ್ಲಿ ಇಮ್ಮಿಡಿಯೇಟಾಗಿ ಬಂದೋಯ್ತು. ಆದ್ದರಿಂದ ಯಾವ ಗೀತಾದಿಗಳಿಂದ ನಿಮಗೆ ಬ್ರಹ್ಮಲೋಕಾದಿಗಳು ಅನಿತ್ಯ ಅಂತ ಗೊತ್ತಾಯಿತೋ, ಅದೇ ಗೀತೆಯಿಂದ ಏನು ಗೊತ್ತಾಯಿತೋ, ವೈಕುಂಠಕ್ಕೆ ಪುನರಾವೃತ್ತಿ ಇಲ್ಲ ಅಂತ ಗೊತ್ತಾಗಿದ್ದರಿಂದ ಶಬ್ದಾತ್, ಶಬ್ದಾತ್ ಅಂದ್ರೆ ಅದೇ ಶಬ್ದ, ಈ ಶಬ್ದದಿಂದ ಗೊತ್ತಾಗಿ. ಶಬ್ದ ಅಂತ ಎಲ್ಲಿ ಹೇಳ್ತೇವೆ? ನಿರ್ದೋಷ ಶಬ್ದ ಆಗಮ, ಆಗಮ ಅಂತ ಅರ್ಥ. ಅನಾವೃತ್ತಿ ಶಬ್ದಾತ್, ಅನಾವೃತ್ತಿ ಶಬ್ದಾತ್ ಇತಿ ತದರ್ಥಮಾಹ. ಎರಡು ಸರ್ತಿ ಅಂತ ಕೇಳ್ತಾರೆ ಅಂದರೆ ಕನ್ಫರ್ಮ್ ಮಾಡಬೇಕು, ಬರೋದು ವಾಪಸ್ ಬರೋದೇ ಇಲ್ಲ, ವಾಪಸ್ ಬರೋದೇ ಇಲ್ಲ ಅಂಥೇಳಿ. ಒಂದು ಇನ್ನೊಂದು ಕಾರಣ, ಗ್ರಂಥ ಮುಗಿತಾ ಇದೆ, ಅದು ಮುಗಿಸ್ಬೇಕಾದ್ರೆ ಏನಂತ ಹೇಳಬೇಕು? ಎರಡು ಸರ್ತಿ ಹೇಳಿಬಿಟ್ರೆ ಮುಗಿದಾಗ ಲೆಕ್ಕ ಅಂತ. ಮೊದಲು ಮಧ್ಯ ಸೂರ್ಯ ಎರಡು ಸರ್ತಿ ಹೇಳಿ ಮುಗೀತು ಅಂತ ಹೇಳಬಾರ್ದಷ್ಟೇ, ಅದು ಮುಗಿದ್ಬೇಕಾದ್ರೆ ಹೇಳಬೇಕು. ಹಾಂ, ಹೌದು, ಅಧ್ಯಾಯ ಅಂತೇ ದುರುಕ್ತಿ ಶಾತ್ ಹೇಳಿದ್ದಾರೆ. ಅಧ್ಯಾಯದ ಕೊನೆಯಲ್ಲಿ ಮುಗೀತು ಅಂತ ಹೇಳೋದಕ್ಕೋಸ್ಕರ ಇವೆರಡು ಏನು ಹೇಳ್ತಾರೆ. ಸಂಸ್ಕೃತದಲ್ಲಿ ಇತಿ ಅಂತ ಹೇಳಿದ್ರು ಕೂಡ ಏನು ಮುಕ್ತಾಯ, ಅಥ ಅಂದರೆ ಬಿಗಿನಿಂಗ್, ಇತಿ ಅಂದರೆ ಮುಕ್ತಾಯ, ಅನಾವೃತ್ತಿ. ಛಾಂದೋಗ್ಯದ ಕೊನೆಯ ಮಾತು ಅದೇನೆ, ಲಾಸ್ಟ್ ಇದು ಲಾಸ್ಟು ಅದು ಲಾಸ್ಟೇ. ಈ ರೀತಿ ಇದ್ರೆ ನೆಚ ಪುನರ ಬರ್ತದೆ, ನೆಚ ಪುನರ ಬರ್ತದೆ, ವಾಪಸ್ ಮೋಕ್ಷಕ್ಕೆ ಹೋದ್ರೆ ಆವೃತ್ತಿ ಮನ ವಾಪಸ್ ಅಲ್ಲೂ ಕೂಡ ಎರಡು ಸರ್ತಿ ಹೇಳಿದ್ರು. ಮುಕ್ತಾಯ ಮಾಡಬೇಕಲ್ಲ, ಅದು ಎರಡು ಸರ್ತಿ ಹೇಳಿದ್ರು. ಅದು ಅಸಲ್ಟ್ ಮಾಡೋದು ಒಂದು ಕಾರಣ, ಮುಕ್ತಾಯನೂ ಒಂದು ಕಾರಣ. ಯಾವುದನ್ನ? ಸ್ವರ್ಗ ಹೋಗ್ತಾರೆ ಅವ್ರ ಪ್ರಕಾರ. ಏನಿಲ್ಲ, ಏನೂ ಇಲ್ಲ ಅಂದರೆ ಸ್ವರ್ಗ ಕೂಡ ವ್ಯಾವಹಾರಿಕನೇ. ಈ ಭೂಲೋಕ ಹೇಗೆ ಸ್ವರ್ಗ, ಎಲ್ಲ ಲೋಕಗಳು ಕೂಡ ವಿಶ್ವ ಅಂದರೆ ಯಾವ ಸೇರುತ್ತೆ ವಿಶ್ವದಲ್ಲಿ? ಎಲ್ಲ ಮೇಲಿನ ಲೋಕ, ಎಲ್ಲ ಕೆಳಗಿನ ಎಲ್ಲ ಸೇರಿದೆ. ವಿಶ್ವ ಮಿಥ್ಯ ಅಂದರೆ ಸ್ವರ್ಗಾದಿಗಳು ಮಿಥ್ಯ ಅಂತಲೇ ಅರ್ಥ. ಗೊತ್ತಾಯ್ತಾ? ವೈಕುಂಠ ಅದು ಪ್ರಶ್ನೆನೇ ಇಲ್ಲ. ಯಾಕೆ? ಜಡ ಎಲ್ಲ ಮಿಥ್ಯ, ಜಡ ಆದರೆ ಸಾಯಲೇಬೇಕದು. ವೈಕುಂಠ ಜಡ, ಅದು ಚೇತನ ಅಲ್ಲ. ಚೇತನ ಆದರೆ ಬ್ರಹ್ಮ, ಬ್ರಹ್ಮೈಕ್ಯ ಬಂತು, ಬ್ರಹ್ಮ ಒಂದೇ ಅದೇ ಆಗಿಬಿಡ್ತಾರೆ. ಎಲ್ಲ ಚೇತನ ಒಂದೇ, ಅವ್ರ ಕಾನ್ಸೆಪ್ಟ್ ಒಂದೇ ಚೇತನ ಇರೋದು, ಜಡ ಇಲ್ಲೇ ಇಲ್ಲ. ಸೊ ಜಡ ವಿಶ್ವ ಮಿಥ್ಯ ಅಂದರೆ ಅರ್ಥ. ಅರ್ಥ ಆಯ್ತಾ? ನಮಗೆ ನಾವಿಗೆ ಕಾಣಿಸುತ್ತಲ್ಲ ಅಂದರೆ ಭ್ರಮೆ ಅದು. ನಮಗೆ ಎಲ್ಲ ಕಾಣಿಸುತ್ತೆ ಅಂದರೆ ಭ್ರಮೆ, ಜಡ ವಸ್ತು ಇದ್ದಾಗ ಕಾಣುತ್ತೆ ಎಂಬುದು ಭ್ರಮೆ, ಅಷ್ಟೊತ್ತು ಬೇರೆ ಏನೂ ಇಲ್ಲ. ಏನ ಬೇಕೇ ಇದ್ಬಿಟ್ಟು ಇರುವಿಕೆ ಎಂಬುದು ಏನು ಮಾಡುತ್ತೆ ಕೊನೆಗೆ? ಅದು ಸ್ವಾರಸ್ಯ ಏನು ಗೊತ್ತಾ? ಬ್ರಹ್ಮ ಇದ್ದಾನೆ ಅಂತ ಒಪ್ಪಂಬಿಟ್ರೆ ಏನಾಗುತ್ತೆ? ಇರೋ ವಸ್ತುವಿಗೆ ಏನು ಪ್ರಾಬ್ಲಮ್ ಇದೆ? ಅದಕ್ಕೆ ಅದು ಇಲ್ಲೇ ಇಲ್ಲ. ಇಲ್ಲ ಅಂದ್ಬಿಟ್ರೆ ಶೂನ್ಯ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಿದ್ರು? ಹೇಗಿದ್ದಾನೆ ಅನಿರ್ವೇಶ ಇದ್ದಾನೆ ಹೌದು ಇಲ್ಲ ಅಂಬೋದು ಹೌದು. ಗೊತ್ತಾಯ್ತಾ? ಇಲ್ಲ, ಅವನು ಇದ್ದಾನೆ ಅಂದರೆ ಪ್ರಾಬ್ಲಮ್ ಬರುತ್ತೆ. ಆದ್ದರಿಂದ ಇಲ್ಲ ಅಂತಲ್ಲ, ಆ ರೀತಿ ಹೇಳ್ಬಿಟ್ರು. ಇಲ್ಲ ಅಂತ ಬ್ರಹ್ಮ ಇಲ್ಲ ಅಂತಲ್ಲ, ಅವ್ರ ಸತ್ಯ ಶಬ್ದಕ್ಕೆ ಅರ್ಥ ಅದು. ಇಲ್ಲ ಅಂತಲ್ಲ ಅಂದರೆ ಹೌದು ಆಗತ್ತೆ ಅಂದರೆ ಹಾಗಾಗೋದಿಲ್ಲ ಅಂತ. ಅದು ಎಲ್ಲಿ ಆಗಿಲ್ಲ ತೋರಿಸೋದನ್ನ, ಎಲ್ಲ ಕಡೆ ಆಗಲೇಬೇಕು. ಟು ಟು ನೆಗೆಟಿವ್ಸ್ ಮೇಕ್ ಒನ್, ಒನ್ ಪಾಸಿಟಿವ್ ಅಷ್ಟೇ ಅಲ್ಲ, ಒನ್ ಎಂಫೆಟಿಕ್ ಫಾರ್ಮೆ ಅದು ಪಾಸಿಟಿವ್ ಎಂಫೆಟಿಕ್. ನಾನು ಬರಲ್ಲ ಅಂತ ತಿಳ್ಕೊಬಿಡಿ, ಒಂದೇ ಬರ್ತೀನಿ ಅಂತ ಹೇಳಿದರೆ ಒಂದೇ ಬರ್ತೀನಿ ಅಂತ ಅರ್ಥ. ನೆಗೆಟ್ ಮಾಡಿ ಯಾವಾಗ ಕೋರ್ಟಲ್ಲಿ ಇದಿರುತ್ತಲ್ಲ, ಏನಂತಾರೆ ಅದಕ್ಕೆ? ಪ್ರೊಬೇಟೆಡ್ ಬಿಲ್ ಅಂತ ಕರೀತಾರೆ. ಬಿಲ್ಲನ್ನು ಏನು ಮಾಡಿದ್ದಾರೆ, ಅವ್ರು ಚಾಲೆಂಜ್ ಮಾಡಿದ್ದಾರೆ. ಯಾರೋ ಈಗ ಕೋರ್ಟಲ್ಲಿ ಸರಿ ಅಂತ ಆಗಿಬಿಟ್ಟಿದೆ ಆ ವಿಲ್ ಭಾರಿ ಮಹತ್ವ ಬಂತು ಈಗ. ಯಾತಕ್ಕೆ? ಕೋರ್ಟ್ ಅಕ್ಸೆಪ್ಟ್ ಆಗಿಬಿಟ್ಟಿದೆ ಈಗ ಅಂತ ಹೇಳ್ಬಿಟ್ಟು. ಪ್ರೊಬೇಟೆಡ್ ಬಿಲ್ ಇದ್ದಾಗೆ ಇನ್ನೂ ಕೂಡ ಫರ್ಮ್ ಆಯಿತು. ಆ ದೃಷ್ಟಿಯಿಂದ ಯಾವ ಟೂ ನೆಗೆಟಿವ್ಸ್ ಏನು ಮಾಡುತ್ತೆ? ಮೇಕ್ ಒನ್ ಎಂಫೆಟಿಕ್ ಅಫರ್ಮೆಟಿವ್. ಆದ್ದರಿಂದ ನಚ ಪುನರಾವರ್ತತೆ, ನಚ ಪುನರಾವರ್ತತೆ ಅನ್ನೋದಾಗಲಿ, ದೇವರಿಗೆ ಇಲ್ಲ ಅಂತಿಲ್ಲ ಅಂತ ಹೇಳಿದ್ರೆ ಇದ್ದಾನೆ ಅಂತ ಒಪ್ಕೊಳ್ಳೇಬೇಕಾಗ. ಇದ್ದಾನೆ ಅಂತ ತಕ್ಷಣ ಹೋಗಿಬಿಡ್ತಾರೆ ಅಂತ ಭಯ ಶುರುವಾಯಿತು. ಅದಕ್ಕೆ ಅವನು ಹೆಣ್ಣು ಹೇಳಕ್ಕೆ ಹೋಗಬೇಡಿದಲ್ಲ, ನಿತ್ಯ ಶುದ್ಧ ಬುದ್ಧ ಅಂತ ಶುರು ಮಾಡಿಬಿಡ್ತಾರೆ. ಸ ಜಗತ್ತಂತೂ ಅವ್ರ ಪ್ರಕಾರ ವ್ಯಾವಹಾರಿಕ. ಸೊ ಇಲ್ಲೇ ಇಲ್ಲ. ಅವಿರತಂ ವಿರಾಮರಹಿತಂ ಸುಖಂ ನಿತ್ಯಂ ಸರ್ವಕಾಲಂ ಮೋದಂತೆ ಅನುಭವಂತಿ. ಅದಕ್ಕೆಲ್ಲ ಆಚಾರ್ಯ ಏನಂತ ಅರ್ಥ ಹೇಳಿದ್ರದಕ್ಕೆ? ನಿತ್ಯಂ ಅನ್ನ ಪದ ಉಪಯೋಗ, ನಿತ್ಯಂ ಕೊನೆಗೆ ಉಪಯೋಗಿಸಿದರು. ನಿತ್ಯಂ ಅಂತ ಹೇಳಿದ್ರೆ ನಚ ಪುನರಾವರ್ತತೆ ಅರ್ಥ ಬಂತು, ಅನಾವೃತ್ತಿ ಶಬ್ದ ಅರ್ಥನೂ ಬಂತು. ಮೋದಂತೆ ಆನಂದವಾಗಿರ್ತಾರೆ ನಿತ್ಯ, ಅಂಧಂತಮಸ್ತು ನಿತ್ಯನೇ. ಮೋಕ್ಷ ಬರೀ ನಿತ್ಯ ಅಂದ್ಬಿಟ್ರೆ ಅಂಧಂತಮಸ್ಕರು ನಿತ್ಯನೇ, ಯಾಕೆ ಹೋಗಬಾರ್ದು ಹೇಳ್ಬೇಕು ಅದಕ್ಕೆ. ಅದಕ್ಕೆ ಮೋದಂತೆ ಅಲ್ಲೇನಿಲ್ಲ, ಮೋದಂತೆ ಇಲ್ಲ ಅಲ್ಲಿ. ಆದ್ದರಿಂದ ಮೋದಂತೆ ಅವತ್ತು ಎಷ್ಟರ ಮಟ್ಟಿಗೆ? ಇವತ್ತು ನಿತ್ಯ ಪದಾರ್ಥಗಳಲ್ಲೂ ಕೂಡ ಕಂಟಿನ್ಯೂಟಿ ಇರಬೇಕು ಅಂತೇನೂ ಇಲ್ಲ. ಅದು ಅವಿರತಂ, ವಿರತಮ್ ಅನ್ನ ಅನ್ಇಂಟರಪ್ಟೆಡ್. ಅವ್ರ ಸುಖ ಹೇಗಿರುತ್ತೆ ಅಂದರೆ ಇಂಟರಪ್ಷನ್ನೇ ಇಲ್ಲ ಅದಕ್ಕೆ. ನದಿ ಪ್ರವಾಹಗಳು ಕೂಡ ಏನಾಗ್ಬೋದು, ತುಂಬ ಬರಗಾಲ ಇತ್ಯಾದಿಗಳು ಏನಾಗುತ್ತೆ, ಅದು ಫ್ಲೋ ನಿಂತು ಹೋಗ್ಬಿಡುತ್ತೆ. ಅದು ಇಲ್ಲೇ ಇಲ್ಲ. ಅವಿರತಂ ಸುಖಂ, ಆಗಲೂ ಕೂಡ ನದಿ ಒಣಗಿದ ನದಿ ಅಂತ ಕರೀತಾರೆ. ನದಿನ ಒಣಗಿದೆ, ನದಿ ಬಟ್ ಒಣಗೋಗಿದೆ ಅಂತ ಆಗಿಲ್ಲ. ಅವಿರತವಾಗಿರತಕ್ಕಂಥ ಸುಖ ಮೋಕ್ಷದಲ್ಲಿದೆ. ನಿತ್ಯಂ ಅವಿರತಂ ಸುಖಂ ಮೋದಂತೆ, ಅದು ಸುಖವಾಗಿ ಎಂಜಾಯ್ ಮಾಡ್ತಾರೆ. ಈ ಮಾತು ಹೇಳಿದ್ರಿಂದ ಮೋಕ್ಷದ ಸ್ಪಷ್ಟ ಚಿತ್ರ ಅದು. ಇದನ್ನ ಈ ಶ್ಲೋಕ ಓದ್ಕೋಬೇಕಂತ ಆಚಾರ್ಯ ಏನು ಹೇಳಿದರೆ, ಹಿಂದಿನ ಶ್ಲೋಕಗಳಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಎಲ್ಲಿದೆ ನೋಡಿ, ಯಥಾ ಸಂಕಲ್ಪ ಭೋಗಾಶ್ಚ, ಅಲ್ಲಿಂದ ಶುರುವಾಯಿತು. ಯಥಾ ಸಂಕಲ್ಪ ಭೋಗಾಶ್ಚ ಚಿದಾನಂದ ಶರೀರಿಣ. ಆಮೇಲೆ ಜಗದ್ಸೃಷ್ಟ್ಯಾದಿ ವಿಷಯ ಮಹಾಸಾಮರ್ಥ್ಯಮಿರುತೆ ಯಥೇಷ್ಟ ಶಕ್ತಿಮಂತಶ್ಚ ವಿನಾ ಸ್ವಾಭಾವಿಕೋತ್ತಮಾನ್ ಅನನ್ಯವಶಗಾಶ್ಚವ ವೃದ್ಧಿ ಹ್ರಾಸ ವಿವರ್ಜಿತಾ. ಆಮೇಲೆ ದುಃಖಾದಿರಹಿತಾ ನಿತ್ಯಂ ಮೋದಂತೆ ಅವಿರತಂ ಸುಖಂ ಅಂಥೇಳಿ ಅಲ್ಲಿ ಮುಕ್ತಾಯ ಮಾಡಿದರೆ ಅಲ್ಲಿಗೆ ಅಣುಭಾಷ್ಯ ವಿಷಯ ಮುಕ್ತಾಯ ಇತ್ತು. ಅಲ್ಲಿಗೆ ಅವಿರತಂ ವಿರಾಮರಹಿತಂ, ವಿರಾಮ ರೆಸ್ಟ್ ಮಧ್ಯೆ ರೆಸ್ಟ್ ಇಲ್ಲ ಅದಕ್ಕೆ, ವಿರಾಮರಹಿತಂ ಸುಖಂ ನಿತ್ಯಂ ಸರ್ವಕಾಲಂ ಮೋದಂತೆ ಅನುಭವಂತಿ. ಸರ್ವಕಾಲದಲ್ಲೂ ಕೂಡ ಅನುಮೋದಂತೆ ಅನುಭವಿಸಿ ಇದು ಎಂಜಾಯ್ ಮಾಡ್ತಾರಾದ್ದರಿಂದ ನಿತ್ಯತ್ವ ಬಂತು, ಆನಂದ ಬಂತು, ಪೂರ್ಣಾನಂದ ಬಂತು, ಅದು ವಿಶ್ರಾಂತಿ ಇಲ್ಲ ಅಂತ ಬಂತು. ಎಷ್ಟು ಏನೇನು ಅಪೇಕ್ಷೆ ಪಡ್ತೇವೆ ಅದಿಷ್ಟು ಸಿಗ್ತಾ ಇದೆ. ಮೋದನಸ್ಯ ಸುಖಾನುಭವ ರೂಪತ್ವೇಪಿ ಇಹ ಸುಖಮಿತಿ ಶ್ರವಣಾತ್ ಅನುಭವ ಮಾತ್ರಂ ಗ್ರಾಹ್ಯಂ ಜ್ಞಾನಗ್ರಾಹ್ಯಂ ಇತಿವತ್. ಅದಕ್ಕೆ ನೋಡ್ಕೊಳ್ಳಿ ಅಂತ ಅರ್ಥ. ಆಚಾರ್ಯ ಹೇಳಿದ್ದನ್ನೇ ಹೇಳಿದರೆ ರಿಪಿಟೇಷನ್ ಆಗಿಬಿಡುತ್ತೆ, ಹೇಳಿದರೆ ಹೊಸ ಅಂಶ ಹೇಳ್ತಾರೆ. ಭಾಷ್ಯದಲ್ಲಿ ಹೇಳಬೇಕಾದ್ರೆ ಮೊದಲನೇ ಪಾದನೇ ಕರ್ಮಕ್ಷಯ ಪಾದ ಇದೆ. ಕರ್ಮಕ್ಷ ಆದ್ರೂ ಡೀಟೇಲ್ ಎಲ್ಲ ಹೇಳಿ ಒಂದು ವಿಷಯ ಹೇಳಿಲ್ಲ ಅಲ್ಲಿ, ಒಂದು ಬಿಟ್ಬಿಟ್ರೆ ಹಾಗೇನೆ. ಯಾವುದು ಬಿಟ್ಟು ಮುಖ್ಯವಾದ ಬಿಟ್ಟಿದ್ದಾರೆ ಅಂದರೆ, ಸುಮ್ಮನೆ ಸೂತ್ರ ಭಾಷೆ ಬರಿಬೇಕಾದ್ರೆ ಅಪ್ರೋಕ್ಷ ಜ್ಞಾನ ಬಂದ ಮೇಲೆ ಲೇಪ ಇಲ್ಲ, ಸಂಚಿತ ಸುಟ್ಟು ಬೂದಿ ಆಗುತ್ತೆ, ಆಗಾಮಿಗೆ ಲೇಪ ಇಲ್ಲ ಪ್ರಾರಬ್ಧ ಅನ್ನೋದು ಅಷ್ಟೇ ಹೇಳ್ಬಿಡ್ತಾರೆ, ಬೇರೆ ಹೇಳೋದಿಲ್ಲ. ಮಹಾಭಾರತ ತಾತ್ಪರ್ಯ ಹೇಳ್ತಾರೆ ಏನದು, ಶ್ರೇಷ್ಠಾಪರಾಧಾತ್ ನಾಣ್ಯ ದೋಷಸ್ಯ ಲೇಪ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೇ. ಆದರೆ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಸೋತಮ ದ್ರೋಹ ಲೇಪ ಆಗತ್ತೆ. ಎಲ್ಲಿ ಹೇಳಿಲ್ಲ ಅದನ್ನ? ಭಾಷೆಯಲ್ಲಿ ಹೇಳಿ, ಅಣುವ್ಯಾಖ್ಯಾನದಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಆಚೆ ಅದು ಯಾವ ಗ್ರಂಥನೂ ಬಿಡಬಾರದು ಅಂತ ಅರ್ಥ. ಯಾವೊಂದು ಗ್ರಂಥ ಬಿಟ್ಟರೆ ನಮಗೆ ಏನಾಯ್ತು ಅಲ್ಲಿಗ ವಿಷಯ ಮಿಸ್ ಆಗಿಬಿಡುತ್ತೆ. ಅದಕ್ಕೆ ಸರ್ವಮೂಲ ಉಳಿಸೋ ಎಲ್ಲ ಓದಿದರೆ ಮಾತ್ರ ಓದ್ದಾಗತ್ತೆ ಹೊರತು, ಹೇಳಿಲ್ಲ ನೂರು ಪುಟ ಪುಸ್ತಕದಲ್ಲಿ ಏನೇ ಮಾತಾಡಬೇಕಾದ್ರೂ ಕೂಡ ನೂರು ಪುಟ ಓದಿ ಮಾತಾಡಬೇಕೇ ಹೊರತು ಮಧ್ಯಕ್ಕೆ ಪ್ರಶ್ನೆ ಮಾತಾಡಿದ್ರೆ ಆಗುತ್ತೆ, ಪೂರ್ತಿ ಓದು ಫಸ್ಟು ಅಂತ ಹೇಳಿದ್ದೆ. ಸರ್ವಮೂಲ ಪೂರ್ತಿಯೋ ಸರ್ವಮೂಲ ಅನ್ನೋ ಕಾನ್ಸೆಪ್ಟ್ ಅದಕ್ಕೆ ಬಂದಿದ್ದು. ಉಕ್ತಮ್ನೋ ಭಕ್ತಿ ಹೇಳಿದ್ದನ್ನು ಮತ್ತೊಮ್ಮೆ ಹೇಳೋದಿಲ್ಲ. ಒಂದೇ ಕಡೆ ಎಲ್ಲ ಹೇಳ್ಬಿಟ್ರೆ ಏನಾಗ್ತಿತ್ತು? ತುಂಬ ಹೆವಿ ಆಗ್ತಿತ್ತು. ಆದ್ದರಿಂದ ಚಾಪ್ಟರ್ಸ್ ಮಾಡೋ ಉದ್ದೇಶ ಏನು? ಚಾಪ್ಟರ್ಸು ಪ್ಯಾರಾ ಯಾತಕ್ಕೆ ಮಾಡ್ತಾರೆ? ಅರ್ಥ ಮಾಡಿಕೊಂಡು ಸುಲಭ ಆಗಲಿ ಅಂತೇಳಿ. ಉದ್ದಕ್ಕೆ ಹೇಳ್ಕೊಂಡು ಅರ್ಥ ಸುಲಭ ಆಗೋದಿಲ್ಲ. ಹಿಂದಿನ ಕಾಲ ಪ್ರಿಂಟ್ ಹ್ಯಾ ಮಾಡ್ತಿದ್ರು ಗೊತ್ತಲ್ಲ, ನೀವು ನೋಡಿಲ್ಲ ಹಿಂದಿನ ಪುಸ್ತಕಗಳೆಲ್ಲ ಎಲ್ಲೆಲ್ಲಿ ಗ್ಯಾಪೇ ಇಲ್ಲ ಅದರೊಳಗೆ. ಶುರುವಾಗಿಬಿಟ್ರೆ ಏನು ನಾನ್ ಸ್ಟಾಪ್ ಮುಗಿಯೋವರೆಗೆ ಹಾಗೆ ಓದ್ ಅವು ಎರಡೆರಡು ಕೆಲಸ ಓದೋರು. ಈಗ ಅದೆಲ್ಲ ನಿಮಗೆ ಇಲ್ಲೇ ಇಲ್ಲ ಕಷ್ಟ. ಹೇಗಿತ್ತಂದರೆ ಬಿಡಿಸ್ಕೋಬೇಕಾದ ಮೊದಲು ಬಿಡಿಸ್ಕೊಳ್ಳೋದೇ ದೊಡ್ಡ ಪಜಿತಿ ಕೆಲಸ. ಎಲ್ಲ ಬಿಡಿಸಿಬಿಟ್ಟು ಪ್ರಿಂಟ್ ಮಾಡಿಬಿಟ್ಟಿರ್ತಾರೆ ದೊಡ್ಡ ಅಕ್ಷರ ಇಷ್ಟ, ಅದೆಲ್ಲ ಇರಲಿಲ್ಲ ಹಿಂದಿನ ಕಾಲಕ್ಕೆ. ಅದೆಲ್ಲ ಮಾಡಿದ ಅನುಕೂಲ ಆಗುತ್ತಾ ಇಲ್ವೋ? ಆ ಟೈಪ್ ಎಲ್ಲ ತುಂಬ ಅಡ್ವಾಂಟೇಜ್ ಇದೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಚಾರ ಬಿಡಿಸಿ ಬಿಡಿಸಿ ಬರೆಯೋದು ಬೇರೆ, ಒಂದೊಂದೇ ವಿಷಯ ಡೀಲ್ ಮಾಡೋದು ಬೇರೆ, ಪ್ರಕರಣ ಒಂದೊಂದೇ ವಿಷಯ ಹೇಳ್ತಾ ಸುಲಭ ಆಯಿತು. ಇದು ಯಾವುದು ವೇದಾಂತ ಶಾಸ್ತ್ರ, ಇದು ಟೋಟಲಿ ಅಬ್ಸ್ಟ್ರಾಕ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಎಷ್ಟು ನಾವು ಕ್ಲಿಯರ್ ಮಾಡಿದರೂ ಕೂಡ ಬೆನಿಫಿಟ್ ಇದೆ. ಅದಕ್ಕೆ ಆಚಾರ ಸಂಕ್ಷೇಪ ವಿಸ್ತಾರ ಇವೆಲ್ಲ ಮಾಡ್ತಾ ಮಾಡ್ತಾ ಹೇಳೋದ್ರಿಂದ ಅದು ಪರ್ಫೆಕ್ಟ್ ಆಗುತ್ತೆ. ನಮ್ಮಲ್ಲಿ ಏನಾಯಿತು, ಹೇಳಿದ್ದೆ ಬಿಟ್ಟು ಬೋದು ಬಿಡಾಭ್ಯಾಸ ಇರೋ ಆಯ್ತು. ಬಿಡಾಭ್ಯಾಸ ಬಂದು ಏನಾಯ್ತು, ಎರಡೂ ಕೂಡ ಒಂದೇ ಬಣ್ಣ, ಜಿಲೇಬಿ ಜಾಂಗೀರು. ಏನು ಮಾಡಿದೆ ಅವನು? ಜಾತಿ ಬೇಡಬೇಡ ಆಗಬೇಕು ಅಂತ ಹೇಳಿ ಆಮೇಲೆ ಬೂಟ ಆದರೂ ಗೋಳಾಡಿದ. ಆಮೇಲೆ ಅಯ್ಯೋ ಬಿಟ್ಟುಬಿಟ್ಟ, ಯಾರು ಹೇಳಿದ್ರು ಅಯ್ಯೋ ಬೇರೆ ಐಟಮ್ ಅಂತ ಹೇಳಿದ್ರೆ ತಲೆ ಕೆಟ್ಟೋಯ್ತು ಅವಳಿಗೆ. ಹಾಗಾಗಿದೆ ಸರ್ವಬಲ. ಒಂದು ಬಿಟ್ಟರು ಕೂಡ ಏನಾಯ್ತು ಅಲ್ಲಿಗೆ, ಬೇಕಾಷ್ಟು ವಿಷಯ ಮಿಸ್ ಮಾಡ್ಕೊಂಡ್ಬಿಡ್ತ. ನಕಸ್ಥಿತಿ ಓದಲಿಲ್ಲ, ಎಲ್ಲ ಓದಿಬಿಟ್ಟು ಅಂತ ತಿಳ್ಕೊಬೇಡ. ಎರಡೇ ಶ್ಲೋಕ ಅಷ್ಟೇ, ಅಷ್ಟಕ್ಕೆ ದೊಡ್ಡ ಗ್ಯಾಪ್ ಅವನಿಗೆ. ಅದು ಹೇಗೆ ಅನುಸಂಧಾನ ಮಾಡಬೇಕು, ಮೇನ್ ಪಾಯಿಂಟೇ ಬಿಟ್ಟೋಯ್ತು. ತಿಳಿತಾ? ಆ ಥರ ಆಗಬಾರ್ದು. ಇದು ಆಚಾರ ಗ್ರಂಥದ ವೈಶಿಷ್ಟ್ಯನೇ ಆಗಿ ಜ್ಞಾನಗ್ರಾಹ್ಯಮಿತಿ ಯದ್ವಾ ನಿತ್ಯಂ ಮೋದಂತೆ ಕುತಃ ಯಥೋ ಅವಿರತಂ ಸುಖಮಿತಿ ಯೋಜನಾ. ಅವಿರತಂ ಸುಖ ಮಾತ್ರದಿಂದ ಸುಖಕ್ಕೂ ಆನಂದಕ್ಕೂ ಅನುಭವಕ್ಕೂ ಒಂದು ಅನುಭವದ ಆಸ್ಪೆಕ್ಟು, ಒಂದು ಭೋಗದ ಆಸ್ಪೆಕ್ಟು. ನೋಡೋದಕ್ಕೇನಿರುತ್ತೆ, ಸುಖಂ ಮೋದಂತೆ ಅಂದರೆ ಸುಖವಾಗಿ ಎಂಜಾಯ್ ಮಾಡ್ತಾರೆ ಅಂದರೆ ಎಂಜಾಯ್ ಮಾಡೋ ದುಃಖದ ಎಂಜಾಯ್ ಮಾಡ್ತಾರೆ ಯಾರು? ಅದಕ್ಕೆ ಒಂದು ಅನುಭವದ ಮಾತು, ಒಂದು ಹೊರಗಿನ ಮಾತು, ಎರಡು ಕ್ಲಬ್ ಆಗುತ್ತಾದ್ದರಿಂದಾಗಿಯೇ ಹೇಳಿದರು. ಮೋದನಸ್ಯ ಸುಖಾನುಭವ ರೂಪತ್ವೇಪಿ ಇವ ಸುಖಮಿತಿ ಶ್ರವಣಾತ್ ಅನುಭವ ಮಾತ್ರಂ ಗ್ರಾಹ್ಯಂ. ಅದು ಅನುಭವದ ಆಸ್ಪೆಕ್ಟ್, ಅದು ಸುಖದ ಆಸ್ಪೆಕ್ಟ್ ಇದು. ಆದ್ದರಿಂದ ಎರಡೂ ಇರುತ್ತೆ ಅಂತ ಹೇಳೋದಕ್ಕೆ ಪದ ಉಪಯೋಗಿಸಿದ್ದಾರೆ ಹೊರತು ಆ್ಯಕ್ಚುಲಿ ಬೋತ್ ಮೀನ್ ದಿ ಸೇಮ್. ಜ್ಞಾನಗ್ರಾಹ್ಯಂ ಇತಿವತ್, ಜ್ಞಾನ ಅಂದರೆ ಜ್ಞಾನದಿಂದ ತಿಳಿಯುತ್ತೆ ಅಂದರೂ ಒಂದೇ, ಜ್ಞಾನಗ್ರಾಹ್ಯ ಅಂತ ಹೇಳಿದರೆ ಬಿಡಿಸಿ ಹೇಳಿದರೆ ಹಾಗೋ ಹಾಗೆ. ಯದ್ವಾ ನಿತ್ಯಂ ಮೋದಂತೆ ಕುತಃ ಯಥೋ ಅವಿರತಂ ಸುಖಮಿತಿ ಯೋಜನ. ನಿತ್ಯದಲ್ಲೂ ಆನಂದ ಪಡ್ತಾರೆ ಅಂತ ಹೊಸದು ಯಾತಕ್ಕೆ ಸೇರಿಸಿದ್ರು ಅಂದರೆ, ವಿರತಿ ಬಂದರೆ ಆ ಗ್ಯಾಪ್ ಮಾತ್ರ ಏನಾಗ್ತಾ ಇತ್ತು, ಸ್ವಲ್ಪ ಮಿಸ್ ಆಗ್ತಾ ಇತ್ತು. ಅದಕ್ಕೆ ಅವಿರತಂ ಅನ್ಇಂಟರಪ್ಟೆಡ್ ಇರೋದ್ರಿಂದ ಅವನಿಗೆ ನಿತ್ಯಂ ಮೋದಂತೆ ಅನ್ನೋ ಪದ ಸ್ವಾರಸ್ಯ ಗೊತ್ತಾಗುತ್ತೆ ಅಂತೇಳಿ ಅದನ್ನು ತಿಳಿಸಿದರು. ಅಲ್ಲಿಗೆ ಒಂದು ಘಟ್ಟ ಮುಗಿದಿದೆ. ಏವಂ ಸಮಾಪಿತ ಭಾಷ್ಯೋ ಭಗವಾನ್ ಶಿಷ್ಯಾಣಾಂ ಆದರಾತಿಶಯ ಜನನಾಯ ಗ್ರಂಥಾಲ್ಪತ್ವೇ ಅಪಿ ಅರ್ಥಾಧಿಕ್ಯಂ ದರ್ಶಯನ್ ಕೃತಗ್ರಂಥಂ ಈಶ್ವರೇ ಅರ್ಪಯತಿ. ಏವಂ ಸಮಾಪಿತ ಭಾಷ್ಯೋ ಭಗವಾನ್, ಶ್ರೀಮದ್ ಆಚಾರ್ಯರು ಭಾಷ್ಯವನ್ನು ಮುಕ್ತಾಯ ಮಾಡಿದ್ದಾರೆ. ಯಾವ ಭಾಷ್ಯವನ್ನು? ಅಣುಭಾಷ್ಯವನ್ನು. ಸಮಾಪಿತ ಅಣುಭಾಷ್ಯೋ ಭಗವಾನ್ ಅಂತ ಅರ್ಥ. ಅಣು ಅಂತ ಯಾಕೆ ಹೇಳಲಿಲ್ಲ ಅಂದರೆ, ಇಲ್ಲಿ ಪ್ರಸಕ್ತಿ ಬಂದಿರೋದೇ ಅದು, ಮತ್ತೆ ಹೇಳೋ ಕಾರಣ ಇಲ್ಲ. ಮುಗೀತು ಅಂದರೆ ಯಾವ ಪ್ರಸಂಗ ಇದೆ ಅದು ಮುಗೀತು ಅಂತಲೇ ಅರ್ಥ. ಶಿಷ್ಯಾಣಾಂ ಆದರಾತಿಶಯ ಜನನಾಯ ಭಗವಾನ್, ಶ್ರೀಮದ್ ಆಚಾರ್ಯರು ಶಿಷ್ಯಾಣಾಂ ಶಿಷ್ಯರಿಗೆ ಆದರ ಅತಿಶಯ ಹುಟ್ಟಿಸ್ಬೇಕಾಗಿದೆ, ಇನ್ನೂ ಹೆಚ್ಚು ಆದರ ಬರಬೇಕು ಗ್ರಂಥದಲ್ಲಿ. ಅದಕ್ಕೊಂದು ಮಾತು ಹೇಳ್ತಾರೆ, ಗ್ರಂಥಾಲ್ಪತ್ವೇಪಿ ಅರ್ಥಾಧಿಕ್ಯಂ ದರ್ಶಯನ್. ಗ್ರಂಥ ಚಿಕ್ಕದು ಅಂಥೇಳಿ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳೋ ಕೊಟ್ಟಿದ್ದಾರೆ ಆಚಾರ್ಯರು. ಗ್ರಂಥ ಚಿಕ್ಕದು ಅಂತ ಏನು ಮಾಡಿದೆ, ಚಿಕ್ಕ ಪ್ಯಾಕೆಟ್ ಒಂದು ಕೊಟ್ಟ, ದೊಡ್ಡ ದೊಡ್ಡೆಲ್ಲ ಕೊಟ್ಟಿದ್ದ. ಇನ್ನೇನು ತಿಳ್ಕೊಂಡು ಚಿಕ್ಕ ಪ್ಯಾಕೆಟ್ ಬಹುಶಃ ಅದು ಬಿಸಾಕಲು, ಒಳಗೆ ಅಲ್ಲೇ ಗೋಲ್ಡ್ ಇರೋದು. ಆ್ಯಕ್ಚುಲಿ ಏನಾಗಿದೆ ಅಲ್ಲಿ, ಯಾವುದನ್ನು ಬಿಸಾಕ್ಬಿಟ್ರೆ ಹಾಗೋ ಹಾಗೆ. ಎಷ್ಟಿದೆ ಗೊತ್ತಾ, ಸರ್ವಶಾಸ್ತ್ರಾರ್ಥ ಸಂಗ್ರಹ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಇವತ್ತು ಅರ್ಥ ಆಗಿ ಎಲ್ಲ ಸೇರ್ಕೊಂಡಿದೆ ಅಂದರೆ, ಇದು ಇದನ್ನು ಕೊಟ್ಬಿಟ್ರೆ, ಪೆನ್ ಡ್ರೈವ್ ಕೊಟ್ಬಿಟ್ರೆ, ಇಡೀ ಲೈಬ್ರರಿ ಸೇರಿರುತ್ತೆ ಅದರೊಳಗೆ. ಆ ರೀತಿ ಬರೆದಿದೆ. ಇವತ್ತು ನಮ್ಗೆ ಅರ್ಥ ಆಗುತ್ತೆ, ಮಿಷಿನ್ನಲ್ಲಿ ಅಷ್ಟು ಪ್ಯಾಕ್ ಮಾಡೋದಾದರೆ ಗ್ರಂಥಲ್ಲಿ ಎಷ್ಟು ಪ್ಯಾಕ್ ಮಾಡ್ಬೋದು? ಆ್ಯಕ್ಚುಲಿ ಮೆಕ್ಯಾನಿಕಲ್ ಮೆಟೀರಿಯಲ್ ಅದು, ಮೆಟೀರಿಯಲ್ ಥಿಂಗ್ಸ್ನಲ್ಲಿ ಈ ರೀತಿ ಕ್ಲಬ್ ಮಾಡೋದಾದರೆ ಆಗ ಮೊಹಮ್ಮದ್ ಏನದು ಆಬ್ಸ್ಟ್ರಾಕ್ಟ್ ಅಂಡ್ ಸ್ಪಿರಿಚುಯಲ್ ಆದ್ದರಿಂದ ಎಷ್ಟು ಪ್ಯಾಕ್ ಮಾಡ್ಬೋದು? ಆಗ ನಮಗೆ ಸರ್ವಶಾಸ್ತ್ರಾರ್ಥ ಸಂಗ್ರಾಮ ಸುಮ್ಮನೆ ಹೇಳಿದ್ದಲ್ಲ, ಸತ್ಯವಾದ ಇದರಲ್ಲಿ ಎಲ್ಲ ಇದೆ ಅಂತ ಕೊಟ್ಟರೆ ನೋಡೋದು ಎಲ್ಲ ಹೇಗಿರುತ್ತೆ ಅಂತ ಬನಿಸುತ್ತೆ ನಮಗೆ. ಯಾವ ನೋಡಿದ್ರೆ ಎಲ್ಲ ಇದೆ ಅದರಲ್ಲಿ, ಬಟ್ ನೋಡೋಕ್ಕೆ ಬರಬೇಕು. ಸುಮ್ಮನೆ ಹೀಗೆ ಹೊಡೆಯೋಕೆ ಕೊಡೋದಿಲ್ಲ, ಪೆಂಡರ್ ಹೀಗೆ ಹೊಡೆಯೋಕೆ ತೊಗೊಂಡ್ರೆ ಕಾಣಿಸೋದಿಲ್ಲ. ಎಲ್ಲಿ ಓಪನ್ ಮಾಡಬೇಕು ಅದನ್ನು? ಅಲ್ಲೇ ಓಪನ್ ಮಾಡಬೇಕು. ಇಲ್ಲಿ ಓಪನ್ ಆದರೆ ಗೊತ್ತಾಗೋದಿಲ್ಲ, ಏನು ಒಂದು ಮೀನು ಮಾಡಿ ಮಾಡಿ ಮಾಡ್ಕೊಂಡು ಮುರಿದಾಕ್ಬಿಟ್ರೆ ಅದು ಹೋಯಿತು ಕೊನೆಗೆ. ಆ ಥರ ಆಗತ್ತೆ, ಮಾಡ್ಕೋಬಾರ್ದು. ಗ್ರಂಥ ಕೃತ ಗ್ರಂಥಂ ಈಶ್ವರೇ ದರ್ಶಯನ್ ಗ್ರಂಥಾಲ್ಪತ್ವೇಪಿ ಅರ್ಥಾಧಿಕ್ಯಂ ದರ್ಶಯನ್ ಕೃತಗ್ರಂಥಂ ಈಶ್ವರೇ ಅರ್ಪಯತಿ. ಮಾಡಿದ ಗ್ರಂಥವನ್ನು ಈಶ್ವರೇ ಭಗವಂತನಲ್ಲಿ ಅರ್ಪಯತಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪೂರ್ಣ ಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋಯಂ ಪ್ರಿಯತಾಂ ತೇನ ಪರಮಾತ್ಮ ರಮಾಪತಿ. ಪೂರ್ಣ ಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತ. ಸರ್ವಶಾಸ್ತ್ರಾರ್ಥ ಸಂಗ್ರಹ ಮಾಡಲ್ಪಟ್ಟಿತು ಅಂತ ಹೇಳಿ. ಸರ್ವಶಾಸ್ತ್ರಾರ್ಥ ಮಾಡೋಕ್ಕೆ ನಿಮಗೇನ್ರಿ ಗೊತ್ತು ಅಂದರೆ, ಪೂರ್ಣ ಪ್ರಜ್ಞೇನ ಮುನಿನ ಎಲ್ಲ ಗೊತ್ತಿರೋರು ಎಲ್ಲ ತಿಳ್ಕೊತಿರೋ ತಿಳಿಸಿದ್ದಾರೆ ಅರ್ಥ ಆಯ್ತಾ? ಈಗ ಪದ ಆಚಾರ್ಯ ಬೇರೆ ಪದ ಹಾಕಲಿಲ್ಲ, ಪೂರ್ಣ ಪ್ರಜ್ಞರಾದ್ರಿಂದ ಸರ್ವ ವಿಷಯ ಹೇಳಿದ್ದಾರೆ ಅಂತ. ಎಲ್ಲ ಗೊತ್ತಿರೋ ಎಲ್ಲ ವಿಷಯ ಹೇಳಿಸ್ತಾ ನ್ಯಾಚುರಲ್ ಪದಲ್ಲಿ ಸ್ವಾರಸ್ಯ ಇದೆ. ಉಳಿದವರು ಯಾಕೆ ಪೂರ್ಣ ಸರಿ ಹೇಳಿಲ್ಲ ಅಂದರೆ ಆ ಹೆಸರಲ್ಲೇ ಇದೆ, ಅವ್ರು ಪೂರ್ಣ ಪ್ರಜ್ಞರ ಅಲ್ಲ ಅಂದರೆ ಪೂರ್ಣ ವಿಷಯದ ಚಾನ್ಸೇ ಇಲ್ಲ ಅಂತ. ಬೇರೆ ಯಾವ ಮತಾಚಾರ್ಯರು ತಮ್ಮನ್ನು ಏನಂತ ಕರ್ಕೊಳ್ಳಿಲ್ಲ, ಪೂರ್ಣ ಪ್ರಜ್ಞೆ ಅಂತ ಕರ್ಕೊಂಡಿಲ್ಲ. ಇದು ನೋಡಿ ಮೇಲೆ ಕರ್ಕೋಬೇಕಾಗಿತ್ತು, ಆಮೇಲೆ ಸೇರ್ಬೇಕು ಅವರಿಗೆ. ಸುಮ್ಮನೆ ಕರ್ಕೊಂಡ್ರೆ ಬೋರ್ಡ್ ಹಾಕಿದಾಗತ್ತಷ್ಟೇ, ಯೋಗ್ಯತೆ ಬೇಕಲ್ಲ. ಪೂರ್ಣ ಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋಯಂ ಪ್ರಿಯತಾಂ ತೇನ ಪರಮಾತ್ಮ ರಮಾಪತಿ. ಮತ್ತಿನ್ಯಾರು ತಾವು ಮುನಿ, ತಮ್ಮನ್ನು ಮುನಿ ಅಂತ ಕರ್ಕೊಂಡ್ರೆ ಆಚಾರ ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞಾಭಿಧಾಯುಜ ಎಲ್ಲಿದ ಕೃತಂ ಹರಿಯಷ್ಟಕಂ ಭಕ್ತ್ಯ ಪಠತಃ ಪ್ರಿಯತೆ ಹರಿಹಿ. ಪೂರ್ಣ ಪ್ರಜ್ಞೇನ ಮುನಿನ ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಪೂರ್ಣ ಪ್ರಜ್ಞೇನ ಮುನಿನ ಅಲ್ಲಿ ಬಿಡಿಸಿದ್ದಾರೆ, ಅಲ್ಲಿ ಕೂಡಿಸಿ ಹೇಳಿದ್ದಾರೆ ಅಷ್ಟೇ. ಹಾಗಂತ ಅಷ್ಟೇ ಬಂತು. ಮುನಿ ಅಂತ ಯಾಕೆ ಹೇಳ್ಕೋಬೇಕಾಗಿತ್ತು? ಮುನಿ ಅಂದರೆ ಎಷ್ಟೋ ಜನ ಮುನಿಗಳು, ವಿಶಿಷ್ಟಾದಿಗಳು ಮುನಿಗಳೇ, ತುಂಬ ಜನ ಮುನಿಗಳಿದ್ದಾರೆ. ಯಾಕೆ ಹೇಳಬಾರ್ದು ಅಂದರೆ, ಮುನಿ ಬರುತ್ತದೆ ಮಾಂಡೋಕ್ಯದ ಕೊನೆಗೆ ಒಂದು ಮಾತು ಬರುತ್ತೆ, ಮುನಿ ಅಂತ ಯಾರನ್ನು ಕರಿಬೇಕು ಗೊತ್ತಾಯ್ತಾ? ಟೆಕ್ನಿಕಲ್ ಟರ್ಮ್ ಅದು. ಆಫೀಸರ್ ಅಂತ ಕರಿಬೇಕಾದ್ರೆ ವೇಷಭೂಷಣ ಹಾಕೋಬಿಟ್ಟು ಆಫೀಸರ್ ಆಗೋದಿಲ್ಲ, ಏನಾಗಬೇಕು? ಅಟೆಂಡರ್ ಜೋರೆ ಒಬ್ಬರು ನಮ್ಮ ಕರ್ನಾಟಕದಿಂದ ಅಟೆಂಡರ್ ಪ್ರಿನ್ಸಿಪಾಲ್ ರೂಮಿಂದ ಕೊಡ್ತಿದ್ದ. ಅವನು ವೇಷ ಬಿಟ್ಟರೆ ಪ್ರಿನ್ಸಿಪಾಲ್ ಏನೂ ಅಲ್ಲ ಅವ್ರ ಮುಂದೆ, ಏನು ಮಹಾರಾಜರು ವೇಷ ಇದ್ದಾಗಿರ್ತಿತ್ತು ಅವಳು ಯೂನಿಫಾರ್ಮ್. ಎಲ್ಲರೂ ಅವನೇ ಪ್ರಿನ್ಸಿಪಾಲ್ ಅಂತ ಹೊಸವರಾದರೆ ಅವನೇ ಪ್ರಿನ್ಸಿಪಾಲ್ ತಿಳ್ಕೊಂಡ್ಬಿಡ್ಬೇಕು. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಏನು ಬೇಕದಕ್ಕೆ ಮುನಿ ಅಂತ ಬೋರ್ಡ್ ಹಾಕ್ಕೊಂಡ್ರೆ ಮುನಿ ಆಗೋದಿಲ್ಲ. ಏನಾಗಬೇಕದಕ್ಕೆ? ಓಂಕಾರೋ ವಿದಿತೋ ಏನ ಸಮುನಿಹಿ ನೇತಾರೋ ಜನಃ. ಡೆಫಿನೇಷನ್, ಓಂಕಾರೋ ವಿದಿತೋ ಏನ ಸಮುನಿಹಿ ನೇತಾರೋ ಜನಃ. ಯಾರು ಓಂಕಾರವನ್ನು ತಿಳಿದಿದ್ದಾರೆ ಅವರು ಮುನಿಗಳೇ ಹೊರತು ಉಳಿದವರಲ್ಲ. ನಾವು ಓಂ ಅಂತ ಹೇಳಿಬಿಡ್ತೀವಿ, ಓಂಕಾರವನ್ನು ಹೇಳಿದರೆ ತಿಳಿದಿದ್ದಾರೆ ಅಂತ ಹೇಳಿದರು. ಓಂಕಾರವನ್ನು ಬಿ ಎ ಓದಿದ್ದಾನೆ, ಬಿ ಎ ಓದಿಬಿಟ್ಟಲ್ಲ ಬಿ ಎ ಅಂತ ಹೇಳಿದರೆ. ಬಿ ಎ ಓದೋದು ಬೇರೆ, ಬಿ ಎ ಕೋರ್ಸ್ ಓದೋದು ಬೇರೆ. ಎಮ್ ಎ ಒಂದು ಒಂದು ಕ್ಷಣದಲ್ಲಿ ಬಿ ಎ ಎಮ್ ಎ ಪಿ ಎಚ್ ಡಿ ಎಲ್ಲ ಮುಗಿಸ್ಬಿಡ್ತೀವಿ ಒಂದೇ ಲೈನ್ನಾಗೆ ಅಂತ ಹೇಳಿದರೆ ಅಲ್ಲ. ಆ ಕೋರ್ಸ್ ಬರ್ಬೇಕಾದ್ರೆ ಎಷ್ಟು ಕಷ್ಟ ಬೇಕು. ಓಂಕಾರ ವಿಧಿತಃ ಆಯಿತು, ಓಂಕಾರ ನಮಗೂ ಗೊತ್ತಿದೆ, ಅಕಾರ ಉಕಾರ ಮಕಾರ ಗೊತ್ತಲ್ಲ, ಇನ್ನೂ ಐದು ಬೇಕಾ ಅದನ್ನು ಹೇಳ್ತೀವಿ ಎಂಟಿದೆ ಅಂತ ಕೇಳಿದೆ ಅಲ್ಲ. ಅನಂತ ಮಾತ್ರ ಅಂತ ಉದಾಹರಂತಿ ಎಂ ಮಧ್ವಜ ಹೇಳ್ತದೆ. ಓಂಕಾರದೊಳಗೆ ಎಷ್ಟಿದೆ ಗೊತ್ತಾ ಅಕ್ಷರಗಳು? ಅನಂತ ವೇದಗಳು ಅದರಲ್ಲಿದೆ. ಅದೇ ಗೊತ್ತಿಲ್ಲ ಫಸ್ಟ್ ಯಾರಿಗೆ, ಅದು ಹೇಗಿದೆ ಮುಂದೆ ಗೊತ್ತಾಗಬೇಕು. ಅದು ಯಾರಿಗೆ ಗೊತ್ತಿದೆ? ಓಂಕಾರ ಬಂದನ್ನು ಕೊಟ್ಟರೆ ಇಡೀ ಶಾಸ್ತ್ರದಲ್ಲಿ ತೋರಿಸ್ಬೇಕು. ಆ ಕೆಪಾಸಿಟಿ ಇದ್ದವ್ರು ಏನಂತ ಕರಿಬೇಕು? ಡಾಕ್ಟರ್ ಅಂತ ಕರೆಯೋದಕ್ಕೆ ಅರ್ಥ ಇದೆಯೋ ಇಲ್ವೋ? ಇಂಜಿನಿಯರಿಗೆ ಅರ್ಥ ಇದೆಯೋ ಇಲ್ವೋ? ಮುನಿ ಅಂದರೆ ಅರ್ಥ ಇದೆ. ಅನಂತ ವೇದಾರ್ಥ ವೇದಾರ್ಥ ಒಳಗೊಂಡಿರ್ತಕ್ಕಂತಹ ಸಮಸ್ತ ಶಾಸ್ತ್ರಾರ್ಥ ಒಳಗೊಂಡಿರ್ತಕ್ಕಂತಹ ಓಂಕಾರವನ್ನು ಯಾರು ತಿಳ್ಕೊಂಡಿರ್ತಾರೆ ಅವ್ರನ್ನ ಏನಂತ ಕರಿಬೇಕು? ಮುನಿ ಅಂತ ಹೇಳಿ. ಅದಕ್ಕೆ ಅವಗುಣ ಪ್ರಜ್ಞೆಯನ್ನು ಮುನಿನಾ ಅಂಥ ಮುನಿಗಳಾದ ಅದು ನಾವು ಸರ್ವಶಾಸ್ತ್ರಾರ್ಥ ಸಂಗ್ರಹವನ್ನು ಮಾಡಿದ್ದೇವೆ. ಅದು ಕರೆಕ್ಟ್, ಇನ್ನು ಯಾತಕ್ಕೆ ಅಂತ ಕೇಳಾಗಿಲ್ಲ, ಅರ್ಹತೆ ಪೂರ್ಣ ಇದೆ, ಅದು ತಕ್ಕಂತೆ ನಾವು ಬರೆದಿದ್ದೇವೆ. ಕೃತೋಯಂ ಸ್ತೃಪೀಯತಾಂ ತೇನ, ಇದನ್ನು ಮಾಡಲ್ಪಟ್ಟಿದೆ. ದೇವರು ಯಾತಕ್ಕೆ ಮಾಡಿದ್ದಾರೆ ಅಂದರೆ ದೇವರು ಪ್ರೀತಿಗೋಸ್ಕರ, ಪ್ರಣಯಾಮೋ ವಾಸುದೇವಂ, ಏನೇ ಮಾಡಿದ್ರು ವಿಷ್ಣು ಪ್ರೀತ್ಯರ್ಥವಾಗಿ ಮಾಡಿದ್ದೇವೆ. ಕೃತೋಯಂ ಪ್ರಿಯತಾಂ ತೇನ ಪರಮಾತ್ಮ ರಮಾಪತಿ, ರಮಾಪತಿ ಪ್ರಿಯತಾಂ, ರಮಾಪತಿ ಲಕ್ಷ್ಮೀದೇವನ್ ಬಿಡಾಗಿಲ್ಲ, ಪ್ರತ್ಯೇಕ ಮಾಡಾಗಿಲ್ಲ, ಅದಕ್ಕೋಸ್ಕರ ರಮಾಪತಿ ಪ್ರಿಯತಾಂ. ರಮಾ ಅಂದರೆ ಅಕ್ಷರ ಪುರುಷನು, ರಮಾಪತಿ ಪುರುಷೋತ್ತಮನಾದ ಶ್ರೀಹರಿ ಪ್ರೀತನಾಗಲಿ. ಆಮೇಲೆ ಪರಮ, ಅವನ್ಯಾರು ಪರಮಾತ್ಮ, ಪರಮಶ್ಚಾಸೋ ಆತ್ಮ ಚ ಪರಮಾತ್ಮ. ಆತ್ಮ ಅಂದರೆ ಚೇತನ, ಪರಮಾತ್ಮ ಅಂದರೆ ನಿತ್ಯೋ ನಿತ್ಯಾನಾಂ ಚೇತನಃ ಚೇತನಾನಾಂ, ಸೂಪರ್ ಸ್ಪಿರಿಟ್, ಸರ್ವೋತ್ತಮನಾದ್ದರಿಂದ ಪರಮಾತ್ಮ ಪ್ರೀತನಾಗಲಿ. ಆ ಮೂಲಕ ಪರಮಾತ್ಮ ಅಂತ ಹೇಳೋ ಮೂಲಕ ಒಂದೇ ಆತ್ಮ ಇದ್ದಾರೆ ಮತ್ತೆ ಖಂಡನೆ ಆಯ್ತು. ಅದರಿಂದ ಪರಮ ಸೂಪರ್ ಬೆಸ್ಟ್ ಅಂತ ಹೇಳ್ಬೇಕಾದ್ರೆ ಏನಿರ್ಬೇಕು? ಕನಿಷ್ಠ ಎಷ್ಟಿರ್ಬೇಕಲ್ಲಿ? ಮೂರಿಲ್ದ ಹೋದರೆ ಬೆಸ್ಟ್ ಉಪಯೋಗಿಸಾಗಿಲ್ಲ, ಮಿನಿಮಮ್ 3 ಇರಬೇಕು. ಇಲ್ಲಿ ಪರಮಾತ್ಮ ಅಂತ ಕರಿಬೇಕಾದ್ರೆ ಇನ್ಫೈನೈಟ್ ಸ್ಪಿರಿಟ್ಸ್ ಇದೆ, ಅದರಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತ ಹೇಳೋದಕ್ಕೆ ಪರಮಾತ್ಮ ರಮಾಪತಿ ತೇನ ಪ್ರಿಯತಾಮ್, ಇದರಿಂದ ಪ್ರೀತನಾಗಲಿ. ಮತ್ತೆ ಹೇಳಿದರು, ಓ ನೀವು ಗ್ರಂಥ ಬರೆದ್ರೆ ಪ್ರೀತರಾಗ್ತಿದ್ವಲ್ಲ ದೇವರು ಅಂತ ಕೇಳಿದರೆ, ಅವನು ಪರಮಾತ್ಮ ಸದಾ ಪೂರ್ಣನಾದವನು, ಆದ್ದರಿಂದಾಗಿಯೇ ಅವನು ಸದಾ ಪ್ರೀತನಾಗ್ತಾನೆ. ನಮಗೆ ಪ್ರೀತನಾಗಲಿ ಅಷ್ಟೇ ಹೊರತು ನಮ್ಮಿಂದ ಪ್ರೀತನಾಗಬೇಕಾಗಿಲ್ಲ, ನಮ್ಮೇಲೆ ಪ್ರೀತನಾಗಲಿ ಅಷ್ಟೇ ಹೊರತು ಅವನು ಯಾವಾಗಲೂ ಪ್ರೀತನೇ. ಅದನ್ನು ತಿಳಿಸ್ತಾರೆ. ಪರಮಾತ್ಮ ಪರಮಚೇತನಃ ಇತ್ಯುಕ್ತಂ ವ್ಯಂಜಯನ್ ಆದರಾತಿಶಯೇನ ಅಂತೇಪಿ ತದುಕ್ತ ಗುಣವೈಶಿಷ್ಟ್ಯೇನ ಭಗವಂತಂ ನಮತಿ. ಅದಿರಲಿ, ಕೊನೆಯ ಶ್ಲೋಕ ಇರಲಿ, ಅದನ್ನು ಆಮೇಲೆ ನೋಡೋಣ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾತ್ರೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುದ್ಯಂತೆ ಯಂ ಸೂರಯಃ ತೇಜೋ.